ஸ்ரீகுருப்போ நம. ஹரி ஓம். ஹயக்ரீவம் சிதானந்தமிக்ரஹம் சதனுக்ரஹம் தசக்ரீவச்சிதம் சாபான் மணிக்ரீவ விமோசனம் ஸ்வாமகிரஹணாதேவான் ஹஸ்தக்ரஹ விக்ரஹம் வ்ருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசய்யாய பூர்ணஜ்ஞானரசாரணசே உத்துங்கவாப்தரங்காய மர்ஹதுர்காப்தயே நம. குருமதுர குணஜம் சத்குணைகாதுபாசம் சமதம பரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்ய நிர்தூத கஷ்டம் ஹயமுகபதனிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாகராட்சிதானந்த லீலா கோபால பாரிதாம் வித்யா பயோநிதீம் வந்தே ப்ரஹ்ம வித்யா குருன் நம. ब्रह्मचर्य हरिप्रीति सुविद्या वादशारिणः इष्टदान कष्टहर्तॄन्नः विद्यामान्यान्मुनिन्नुमः. वादिराज पदद्वन्द्वा वारिजासप्तमानसान् विश्वप्रिय गुरून् वन्दे मन्दोहम् देवि शुद्धये. सत्यम् सत्यम् पुनः सत्यम् विष्णुतीर्थप्रसादतः सर्वे कामाः भवन्त्येवा शमतो बिम्बसंविधौ चिन्तामणिम् सुभक्तानाम् कल्पवृक्षम् च कामदम् சுவாமினம் துவாம் லகு பிரேமதிர்த்தம் வந்தேஷ்யபீஷ்டம் அஜான திபிரச்சேதம் புத்திசம்பத் பிரதாயதம் விஜான விமரம் சாந்தம் விஜய அர்த்தகுரும் பஜே. ஸ்ரீ குருப்போ நம. ஹரி ஓம். ஓம் ஜன்மாத்யஸ்யதோன்பஜாதிகரதஸ்யார்த்தேஷ்வபிக்னஸ்வராட் தேனே ப்ரஹ்மஹ்ருதாயாதி கவயே முஹ்யந்தியம் சூரயஹ தேஜோவாதி மிருதாம் ததா விநிமயோ யத்ரத்ர சர்கோ மிருஷா தாம்னா ஸ்வேன சதா நிரஸ்த புஹகம் சத்யம் பரம் தீமஹி. ஸ்ரீ குருப்போ நம. ஹரி ஓம். சௌனகாச்சாரியரு பிரஷ்ன மாட்டா இருக்காரு ஸ்ருதாச்சாரியரன்ன. ஹே சுவாமி, ಈ ಭಾಗವತ ಎಂಬ ಒಳ್ಳೆ ಗ್ರಂಥ ವೇದವ್ಯಾಸರು ರಚನೆ ಮಾಡಿದರು ಅಂತ ಹೇಳ್ತಾರಲ್ಲ, ಕಸ್ಮಿನ್ ಯುಗೇ ಪ್ರವೃತ್ತೇಯಂ ಸ್ಥಾನೇವ ಕೇನ ಹೇತುನ, ಯಾವ ಸ್ಥಾನದಲ್ಲಿ ಈ ಗ್ರಂಥವನ್ನು ರಚನೆ ಮಾಡಿದರು, ಯಾವ ಯುಗದಲ್ಲಿ ರಚನೆ ಮಾಡಿದರು, ಯಾವ ಕಾರಣಕ್ಕಾಗಿ ರಚನೆ ಮಾಡಿದರು, ಅಷ್ಟೇ ಅಲ್ಲ ಯಾರಾದರೂ ಪ್ರೇರಣೆ ಮಾಡಿದರ ಈ ಗ್ರಂಥ ಬರೀಲಿಕ್ಕೆ, ಕುತ ಸಂಚೋದಿತ ಕೃಷ್ಣ ಕೃತವಾನ್ ಸಂಹಿತಾಮ್ಮನಿ, ಯಾರು ಪ್ರಾರ್ಥನೆ ಮಾಡಿದರೆ ಇದನ್ನು ಮಾಡಿದರು, ಅಷ್ಟೇ ಅಲ್ಲ ಅವರ ಮಕ್ಕಳಾಗಿರ್ತಕ್ಕಂಥ ಶುಕಾಚಾರ್ಯರು ಈ ಗ್ರಂಥವನ್ನು ಚೆನ್ನಾಗಿ ಅಧ್ಯಯನ ಮಾಡಿದರಂತೆ. ಅವರೆಂಥವರು ತಸ್ಯ ಪುತ್ರ ಮಹಾಯೋಗಿ ಸಮದೃಕ್ ನಿರ್ವಿಕಲ್ಪಕ ಏಕಾಂತಗತಿ ಉನ್ನಿದ್ರ ಗೂಢ ಮೂಢ ಇವಯೀಯತೆ. ಆ ಶುಕಾಚಾರ್ಯರ ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. ಮಹಾಯೋಗಿ, ಮಹಾಯೋಗಿ, ಯೋಗಿ ಅಂದ್ರೆ ಯಾರು, ಮಹಾಯೋಗಿ ಅಂದ್ರೆ ಯಾರು ಅಂತ ಪರಿಚಯ ಮಾಡಿಕೊಡ್ತಾರೆ. ಯೋಗಿ ಅಂದ್ರೆ ಯೋಗವನ್ನ ಗೊತ್ತಿರತಕ್ಕಂಥವ ಯೋಗಿ. ಯೋಗ ಅಂದ್ರೆ ಏನು, ಯುಜಿರ್ ಯೋಗೇ ಮಧಾತು, ಮನಸ್ಸನ್ನು ಸದಾ ದೇವರ ಹತ್ತಿರ ಯಾವಾಗ್ಲೂ ಇಡತಕ್ಕಂಥವನೇ ಯೋಗಿ. ಮಹಾಯೋಗಿ ಅಂದ್ರೆ ಯಾರು ಅಂದರೆ ಹೇಳ್ತಾರೆ, ನಮ್ಮ ಸಕಲ ಇಂದ್ರಿಯಗಳ ವ್ಯಾಪಾರವನ್ನು ದೇವರಲ್ಲೇ ಇಡತಕ್ಕಂಥ ವ್ಯಕ್ತಿ, ಅಂದರೆ ಎಲ್ಲಾ ಇಂದ್ರಿಯಗಳಿಂದ ನಡೆಯತಕ್ಕ ಕೆಲಸಗಳಲ್ಲಿ ದೇವರನ್ನೇ ನೋಡತಾ ಮನಸ್ಸನ್ನು ದೇವರಲ್ಲೇ ಇಟ್ಟು ಸದಾ ದೇವರನ್ನ ಬಿಟ್ಟು ಹೇಳ್ತಾರೆ, ಲವ ನಿಮಿಷಾರ್ಧಮಪಿ, ಅರ್ಧ ನಿಮಿಷವೂ ಲವವೂ ಕೂಡ ದೇವರ ಪಾದದಿಂದ, ನಚಲತಿ ಭಗವತ್ ಪದಾರವಿಂದಾತ್, ಲವ ನಿಮಿಷಾರ್ಧಮಪಿ ಸ್ಮಸ ವೈಷ್ಣವಗ್ರ್ಯ. ಆ ಭಗವಂತನ ಪದಾರವಿಲ್ಲದಿಂದ ಅರ್ಧ ನಿಮಿಷವೂ ಕೂಡ ಮನಸ್ಸು ಯಾರು ತೆಗೆಯದೇ ಇರುತ್ತಾರೋ ಅಂಥವರನ್ನ ಮಹಾಯೋಗಿ ಅಂತ ಕರೀತಾರೆ. ಅಂಥ ಮಹಾಯೋಗಿ ಸಮದೃಗ್ ಸಮವಾದ ದೃಷ್ಟಿ ಇದೆ ಅಂತವರಿಗೆ. ಸಮದೃಷ್ಟಿ ಅಂದರೆ ಅರ್ಥ ಏನು ಅಂದರೆ ಎಲ್ಲರನ್ನ ಒಂದೇ ಥರ ನೋಡೋದು ಅಲ್ಲ ಅಂದ್ರು. ಸಮದೃಷ್ಟಿ ಅಂದರೆ ಎಲ್ಲರನ್ನ ಯಾರೂ ಕೂಡ ಒಂದೇ ದೃಷ್ಟಿಯಿಂದ ನೋಡುತ್ತಾ ಇಲ್ಲ, ಇವರು ಬೇರೆ ಇವರು ಬೇರೆ ಇವರು ಬೇರೆ. ನಿಮ್ಮಲ್ಲೇ ನೋಡಿ, ಒಳ್ಳೆ ಪ್ರೊಫೆಸರ್ ಬರ್ತಾರೆ, ಅದೇ ಕಾಲೇಜಲ್ಲಿ ಪಿಯೋನು ಬರ್ತಾನೆ, ಇಬ್ಬರನ್ನ ಒಂದೇ ಥರ ನೋಡ್ತೀರಾ? ನೋಡಲ್ಲಲ್ಲ. ನೋಡ್ಲಿಕ್ಕೆ ಹೋದ್ರೆ ಸರಿಯಲ್ಲ ಅಂತಲೂ ನೀವೇ ಹೇಳುತ್ತೀರಾ. ಹಾಗಾದರೆ ಸಮದೃಷ್ಟಿ ಎಂದರೆ ಯೋಗ್ಯತೆಗೆ ತಕ್ಕಂತೆ ಅವರಲ್ಲಿ ದೃಷ್ಟಿಯನ್ನು ಮಾಡುವುದೇ ಸಮದೃಷ್ಟಿ. ಊಟ ಕೂತಿದ್ದಾರೆ, ಲಾಡು ಹಾಕ್ತಾ ಇದ್ದಾನೆ, ಒಬ್ಬರಿಗೆ 10 ಹಾಕಿದ, ಇನ್ನೊಬ್ಬರಿಗೆ 5, ಇನ್ನೊಬ್ಬರಿಗೆ 2, ಇನ್ನೊಬ್ಬರಿಗೆ 1, ಇನ್ನೊಬ್ಬರಿಗೆ ಅರ್ಧ, ಇನ್ನೊಬ್ಬರಿಗೆ ಒಂದು ಕಾಳು ಮಾತ್ರ ಹಾಕಿ ಹೋದ. ಅವರನ್ನ ವಿಷಮ ಅಂತ ಕರೆದಿಲ್ಲ, ಸಮ ಅಂತ ಎಲ್ಲರಂದ್ರು. ಚೆನ್ನಾಗಿ ಬಡಿಸಿದ ಅಂದ್ರು. ಯಾಕೆ? ಒಬ್ಬರಿಗೆ 10 ಬೇಕಾಗಿತ್ತು, 10 ಬೇಕಾದವರಿಗೆ 10, 5, 2, 1, ಅರ್ಧ, ಕೊನೆಗೆ ಶುಗರ್ ಪೇಷಂಟ್ ಇದ್ರೆ ಒಂದು ಕಾಳು ಹಾಕಪ್ಪ ಅಂದ್ರೆ ಹಾಕಿ ಹೋದ. ಹೌದಾನೆ? ಹಾಗಲ್ಲದೆ ಎಲ್ಲರಿಗೂ 10 ಹಾಕೊಂಡು ಹೋದ್ರೆ ಸರಿಯಾಗಿ ಬಡಿಸಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಅದರಿಂದ ಸಮದೃಷ್ಟಿ ಅಂದ್ರೆ ಯಾರ ಯಾರ ಯೋಗ್ಯತೆ ಎಂಥದ್ದೋ ತಿಳ್ಕೊಂಡು ಅವರವರಲ್ಲಿ ಎಷ್ಟೆಷ್ಟು ಗೌರವ ಸಲ್ಲಿಸಬೇಕೋ ಆ ದೃಷ್ಟಿ ಸಮದೃಷ್ಟಿ ಅಂತ ನಾವು ಒಪ್ಪುತ್ತೇವೆ. ಇನ್ನೊಂದು ದೃಷ್ಟಿ ಅಂತ ಹೇಳ್ತಾರೆ. ಸಮದೃಷ್ಟಿ ಅಂದ್ರೆ ಒಂದೇ ಥರ ನೋಡಬೇಕಂತೆ. ಅದು ಹೇಗೆ? ಎಲ್ಲರನ್ನು ಅಲ್ಲ, ಎಲ್ಲರ ಒಳಗಿರುವ ದೇವರನ್ನ ಒಂದೇ ಥರ ನೋಡಿ. ಅದಕ್ಕೆ ಹೇಳ್ತಾರೆ, ಶುನಿಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶನಃ ಅಂತ ಕೃಷ್ಣ ಹೇಳ್ತಾನೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶನ. ವಿದ್ಯಾ ವಿನಯ ಸಂಪನ್ನನಾಗಿರತಕ್ಕಂಥ ಬ್ರಾಹ್ಮಣನಲ್ಲೂ, ಆಕಳಲ್ಲೂ, ಆನೆಯಲ್ಲೂ, ನಾಯಿಯಲ್ಲೂ, ಅದನ್ನು ತಿನ್ನುವಂಥ ಚಂಡಾಲನಲ್ಲೂ ಕೂಡ ಇರುವ ದೇವರು ಒಂದೇ ಅಂತ. ಆ ದೇವರಲ್ಲಿ ವ್ಯತ್ಯಾಸ ಇಲ್ಲ, ಎಲ್ಲರಲ್ಲೂ ಒಬ್ಬರೇ ದೇವರಿದ್ದಾರೆ ಅಂತ ದೃಷ್ಟಿ ಯಾರಿಗಿರುತ್ತೋ ಅವರನ್ನ ಪಂಡಿತರು ಅಂತ ಕರೀತಾರೆ. ಕೆಲವರಿಗೆ ಅದು ಅರ್ಥ ಆಗಲಿಲ್ಲ, ಏನು ಮಾಡಿದ್ರು? ಹಾಗಲ್ಲ, ಒಳಗೆ ದೇವರು ಹಾಗೆಲ್ಲ ವ್ಯಾಖ್ಯಾನ ಬೇಡ, ನಾಯಿಯನ್ನ ಬ್ರಾಹ್ಮಣನನ್ನ ಎಲ್ಲವನ್ನ ಒಂದೇ ಥರ ನೋಡಿ ಅಂತ ಅರ್ಥ, ಕೃಷ್ಣನ ಮಾತಿಗೆ ಅರ್ಥ. ಆವಾಗ ಆಚಾರ್ಯರು ಕೇಳ್ತಾರೆ, ನಾಯಿ ಬ್ರಾಹ್ಮಣ ಎರಡೂ ಒಂದೇ ಅಂತ ನೋಡೋದಾದರೆ, ಭೇದ ಇಲ್ಲ ಅಂತ ನೋಡೋದಾದರೆ, ನಿಮ್ಮಪ್ಪನ ಶ್ರಾದ್ದಕ್ಕೆ ಬ್ರಾಹ್ಮಣನೇ ಯಾಕೆ, ನಾಯಿಯನ್ನೇ ಕೂಡಿಸು ಅಲ್ವೇ? ಮತ್ತೆ ಹೇಳೋದೊಂದು ಮಾಡೋದೊಂದು ಮಾಡಬಾರ್ದಲ್ವಾ ಅಂತ ಕೇಳುತ್ತಾರೆ. ಆದ್ದರಿಂದ ಕೃಷ್ಣನ ದೃಷ್ಟಿ ಒಳಗಿರತಕ್ಕಂಥ ಭಗವಂತನನ್ನ ಸಮವಾಗಿ ನೋಡುತ್ತಾ ಇದ್ದಾರೆ. ಅದು ಹೇಳ್ತಾರೆ, ಮಹಾಯೋಗಿ ಸಮದೃಕ್. ಸಮದೃಕ್ ಅಂದ್ರೆ ಇನ್ನ ಅರ್ಥ ಕೂತಿದೆ, ಹೇಗೂ ನಮಗೆ ಮುಗಿಸಬೇಕು ಅಂತ ನಿಯಮ ಇಲ್ಲ, ಆದ್ದರಿಂದ ವಿಸ್ತಾರವಾಗಿಯೇ ನೋಡೋಣ. ಸಮದೃಕ್ ಅಂತ ಹೇಳಿದರೆ ಎದುರಿಗೆ ನಮ್ಮನ್ನು ಹೊಗಳುವವರು ಬರ್ತಾ ಇದ್ದಾರೆ, ಎದುರಿಗೆ ಬೈಯುವವರು ಬರ್ತಾ ಇದ್ದಾರೆ, ಇಬ್ಬರಲ್ಲೂ ಕೂಡ ಸಮಾನವಾದ ದೃಷ್ಟಿ. ಅಂದರೆ ಹೇಗೆ? ಇವರು ಸ್ವತಂತ್ರವಾಗಿ ಬೈಯುವವರಲ್ಲ, ಇವರು ಸ್ವತಂತ್ರವಾಗಿ ಹೊಗಳೋರಲ್ಲ, ನನ್ನ ಕರ್ಮಾನುಸಾರ ಒಳಗೆ ಭಗವಂತ ಇವರಿಂದ ಹೀಗೆ ಮಾಡಿಸ್ತಾ ಇದ್ದಾನೆ ಅಂತ ಸಮಾನ ದೃಷ್ಟಿ. ಇದು ಸಮದೃಕ್. ಸಮಾನವಾದ ದೃಷ್ಟಿ ನಮಗಿದ್ರೆ ಏನಾಗುತ್ತೆ ಅಂದರೆ ನಮಗೆ ಬಿಪಿ ಕಡಿಮೆ ಆಗುತ್ತಷ್ಟೆ. ಇಲ್ಲದಿದ್ರೆ ಅವರು ಒಳ್ಳೇದು ಮಾಡಿದ್ರು, ಇವರು ಕೆಟ್ಟದು ಮಾಡಿದ್ರು, ಅವರು ಇವರು ಅಂತ ಸತತ ಬರೀ ವ್ಯಕ್ತಿಗಳನ್ನ ಬೈತಾ ವ್ಯಕ್ತಿಗಳನ್ನ ಹೊಗಳತಾ ಇಡೀ ಜೀವನ ಕಳೆದು ಸತ್ತು ಹೋಗ್ತೀವಿ ನಾವು. ಇಡೀ ಜೀವನ ಒಳಗ ಸ್ವಾಮಿ ಒಬ್ಬ ಕೂತು ಆಡಿಸ್ತಾ ಇದ್ರೆ ಅವನ ಕಡೆ ಗಮನ ಕೊಡದೆ ಅವನು ಆಡಿಸುವಂತಹ ಗೊಂಬೆಗಳನ್ನ ಬೈದು ಗೊಂಬೆಗಳನ್ನ ಹೊಗಳಿ ಸತ್ತು ಹೋಗುವಂತಹ ಪ್ರಸಂಗ, ಅವನನ್ನೇ ಮರೆತಿರುವ ಪ್ರಸಂಗ. ಇಡೀ ಜೀವನ ನೋಡಿ, ಆ ಭಗವಂತನೇ ಎಲ್ಲರಲ್ಲಿ ನಿಂತು ನಮ್ಮ ಕರ್ಮಾನುಸಾರ ಭಗವಂತ ಎದುರಿಗಿರುವವರಲ್ಲಿ ಅಭಿಮಾನ ಪಡಿಸಿದರೆ ಪಡುತ್ತಾರೆ, ಅದೇ ಒಳಗಿರುವ ದೇವರು ಬೇಡ ಅಂದ್ರೆ ಬೈಯುತ್ತಾರೆ. ಈಗ ಅವರು ತಾವಾಗಿ ನಮ್ಮ ಮೇಲೆ ಅಭಿಮಾನ ಪಟ್ಟಿದ್ರೆ ಅಭಿಮಾನ ಪಡೋಣ, ಅವರ ಮೇಲೆ ತಾವಾಗಿ ದ್ವೇಷ ಮಾಡಿದರೆ ದ್ವೇಷ ಮಾಡೋಣ. ಅವರಿಲ್ಲ, ಗೊಂಬೆಗಳಂತೆ ದೇವರು ಹೇಗೆ ಹೇಳಿದರೆ ಹಾಗೆ ಮಾಡುತ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಅವರ ತೋರಿದಂತಹ ದ್ವೇಷಕ್ಕಾಗಲಿ ಅಭಿಮಾನಕ್ಕಾಗಲಿ ಅವರ ಮೇಲೆ ಏನು ಮಾಡೋದು ಬೇಡ. ಗೊಂಬೆಗಳವರು ಒಳಗೆ ಸ್ವಾಮಿ ಇದ್ದಾನಲ್ಲ, ಅವನ ಕಡೆ ದೃಷ್ಟಿ ಬರಲಿ. ಅದನ್ನ ಸಮುದ್ರಕ್ಕೆ ನಿರ್ವಿಕಲ್ಪಕ ನಿರ್ವಿಕಲ್ಪಕ ಅಂತ ಹೇಳ್ತಾರೆ. ವಿಕಲ್ಪ ಇಲ್ಲದೆ ಇರುವಂಥದ್ದು ನಿರ್ವಿಕಲ್ಪ, ಅದಕ್ಕೆ ನಿರ್ವಿಕಲ್ಪಕ ಅಂತ ಹೇಳ್ತಾರೆ. ಅಂದರೆ ಮನಸ್ಸು ಯಾವಾಗಲೂ ವಿಕಲ್ಪಕ್ಕೆ ಗುರಿಯಾಗುತ್ತೆ. ಅಂದರೆ ಏನು ನೋಡಿದ್ರು ಹೀಗೋ ಹಾಗೋ, ಬೇಕೋ ಬೇಡವೋ, ಹಾಗೋ ಹೀಗೋ ಅಂತ ವಿಕಲ್ಪ. ಎರಡು ರೀತಿಯಾದ ಕಲ್ಪಗಳು ಬರುತ್ತಲ್ಲ, ಅಂದರೆ ಎರಡು ರೀತಿಯಾದ ಸಂಶಯ, ಹಾಗೋ ಹೀಗೋ ಅಂತ, ಅದು ಮನಸ್ಸಿನ ಚಾಂಚಲ್ಯ. ಆ ಚಾಂಚಲ್ಯವನ್ನ ಗೆದ್ದವರು ಅಂದರೆ ಎಂದು ಕೂಡ ಯಾವುದರಲ್ಲೂ ಎಲ್ಲೂ ಕೂಡ ಇದು ಬೇಕು ಇದು ಬೇಡ ಅಂತವರಿಗಿಲ್ಲ. ನಮಗೆ ನೋಡಿ ಇರೋದೇ ಎರಡು, ದೇವರು ಬಿಟ್ರೆ ಜೀವ ಜಡ, ಪದಾರ್ಥಗಳು ವ್ಯಕ್ತಿಗಳು ನಮ್ಮ ಸುತ್ತ ಇರೋದು. ಆ ಪದಾರ್ಥಗಳಲ್ಲಿ ಇದು ಬೇಕು ಇದು ಬೇಡ, ವ್ಯಕ್ತಿಗಳಲ್ಲಿ ಇವರು ಬೇಕು ಇವರು ಬೇಡ ಅಂತ ಇಷ್ಟೇ, ಬೇಕು ಬೇಡ ಅಂತ ಎರಡು ಬೇಕು. ಅದಕ್ಕೆ ಹೇಳ್ತಾರೆ ಈ ಎರಡೂ ಅಲ್ಲ, ಒಳಗಿದ್ದ ದೇವರೇ ಬೇಕು ಯಾವುದೂ ಬೇಡ ಅಂತ, ಅದನ್ನ ನಿರ್ವಿಕಲ್ಪಕ ಅಂತ ಕರೀತಾ ಇದ್ದಾರೆ. ಏಕಾಂತಗತಿ, ಅವರ ಚರ್ಯ ಹೇಗಿತ್ತು ಅಂದರೆ ಹೆಚ್ಚಿಗೆ ಜನಸಂಪರ್ಕದಲ್ಲಿ ಇಲ್ಲವರು, ಜನಮಧ್ಯೆ ಇದ್ರೂ ಏಕಾಂತರಾಗಿದ್ದಾರೆ. ಭಗವಂತ ಏಕ ಅಂತ, ಒಂದೇ ಕೊನೆ, ಕೊನೆ ಒಂದೇ ಆಗಿದೆ ಅವರಿಗೆ. ಅಂದರೆ ಎಲ್ಲರನ್ನ ನೋಡುತ್ತಾರೆ, ಎಲ್ಲವನ್ನು ನೋಡುತ್ತಾರೆ, ಎಲ್ಲದರಲ್ಲಿ ಶ್ರೀಹರಿ ಒಬ್ಬನೇ ಎಲ್ಲ ಮಾಡಿಸ್ತಾ ಇದ್ದಾನೆ. ಅವನಲ್ಲೇ ಏಕ, ಅವನಲ್ಲೇ ಅಂತ ಅಂದರೆ ಮನಸ್ಸು ನಿಲ್ಲಿಸ್ತಾ ಇದ್ದಾರೆ. ಅಂಥ ಗತಿ, ಅವರು ಎಲ್ಲಿಗೆ ಹೋದ್ರು ಕೂತರು ಎದ್ರು ಏನು ಮಾಡಿದ್ರು ಮನಸ್ಸು ಸದಾ ದೇವರ ಪಾದದಲ್ಲೇ ಇರ್ತಾ ಇದೆ. ನಂತರ ಉನ್ನಿದ್ರ, ನಿದ್ದೆಯನ್ನ ಗೆದ್ದಿದ್ದಾರಂತವು. ಇದು ನಮಗೆ ಬಹಳ ಕಷ್ಟದ ಕೆಲಸ. ನಿದ್ದೆಯನ್ನ ಗೆದ್ದಿರಲ್ಲ ನಾವು, ನಿದ್ದೆ ನಮ್ಮನ್ನ ಗೆದ್ದಿರುತ್ತೆ ಅಲ್ವಾ. ರಾತ್ರಿ ಆದ ಕೂಡಲೇ ನಿದ್ರಾ ವಶರಾಗ್ತೀವಿ ನಾವು, ನಿದ್ರೆ ನಮ್ಮ ವಶ ಆಗಲ್ಲ, ನಿದ್ರೆಯ ವಶ ನಾವು. ಮಧ್ಯಾಹ್ನವೂ ನಿದ್ರೆ, ರಾತ್ರಿಯೂ ನಿದ್ರೆ, ಆದಷ್ಟು ನಿದ್ರೆ, ಪ್ರವಚನಕ್ಕೆ ಬಂದಾಗ್ಲೂ ನಿದ್ರೆ ಅವರು. ಯಾಕೆ ನಿದ್ರಾ ವಶರು ನಾವು, ಅವರು ನಿದ್ರೆಯನ್ನ ವಶ ಮಾಡಿಕೊಂಡಿದ್ರಂತೆ. ನಿದ್ರೆಯನ್ನ ವಶ ಮಾಡಿಕೊಂಡಿದ್ರೆ ಹೇಗಿರುತ್ತೆ ಅವರದ್ದು ಅಂದ್ರೆ, ಇಡೀ ದಿನ ನಿದ್ದೆ ಮಾಡದಿದ್ರು ಕೂಡ ಮಾರನೇ ದಿನ ಚೆನ್ನಾಗಿ ನಿದ್ದೆ ಮಾಡಿ ಎದ್ದವ ಹೇಗೆ ಫ್ರೆಶ್ ಆಗಿ ಇರ್ತಾರೆ, ಹಾಗೆ ನಿದ್ದೆ ಇಲ್ಲದಿದ್ರೂ ಇರ್ತಾರೆ. ಆ ತರ ಅವರ ಶರೀರವನ್ನ ತಿದ್ದುಕೊಂಡಿದ್ದಾರೆ. ಉನ್ನಿದ್ರ, ಇನ್ನೊಂದು ಶಬ್ದ ಹೇಳಿದರೆ ನಿದ್ರಾ ಶಬ್ದಕ್ಕೆ ಅಜ್ಞಾನ, ಅಜ್ಞಾನದಿಂದ ಎಚ್ಚೆತ್ತಿದ್ದಾರೆ. ಅಜ್ಞಾನ ಅಂದ್ರೆ ಏನು, ಅದರಿಂದ ಎಚ್ಚೆತ್ತಿರೋದೇನು ಅಂದ್ರೆ, ನಮ್ಮ ಒಳಗೆ ದೇವರೊಬ್ಬರು ಇದ್ದಾರೆ, ಅವನೇ ನಮ್ಮನ್ನ ರಕ್ಷಣೆ ಮಾಡುತ್ತಾನೆ ಎಂಬ ಎಚ್ಚರವೇ ನಿದ್ರೆಯನ್ನ ಕಳ್ಕೊಂಡಿರೋದು. ಅದು ಎಚ್ಚರ ಇಲ್ಲದಿರುವುದೇ ನಿದ್ದೆ. ನಾವೆಲ್ಲ ಇವಾಗ ಸದ್ಯಕ್ಕೆ ನಿದ್ದೆಯಲ್ಲೇ ಇದ್ದೇವೆ, ಅಂದ್ರೆ ಎಚ್ಚೆತ್ತಿದ್ದರೂ ಕೂಡ ನಿದ್ದೆಯಲ್ಲೇ ಇದ್ದೇವೆ. ಹೊರಗಿನ ಶಬ್ದ ಪ್ರಕಾರ ನಮಗೆ ಎಚ್ಚರ ಇದೆ, ಆದರೆ ನಮಗೆ ನಿದ್ದೆಯಲ್ಲೇ ಇದ್ದೇವೆ. ಯಾವ ನಿದ್ದೆ ಅಂದ್ರೆ ದೇವರ ಮರೆತಿರುವ ನಿದ್ದೆ ನಮ್ಮಲ್ಲಿ ಇದ್ದೇ ಇದೆ. ದೇವರ ಮರೆತೇ ತಿರುಗ್ತಾ ಇರ್ತೇವೆ ಇಡೀ ದಿನದಲ್ಲಿ. ಎಷ್ಟು ಕಾಲ ಒಬ್ಬ ದೇವರಿದ್ದಾರೆ ಎಂಬ ನೆನಪು ಬರ್ತಾ ಇದೆ ನಮಗೆ. ದೇವರ ನೆನಪು ಇದ್ದಷ್ಟು ಕಾಲ ಎಚ್ಚರ, ದೇವರ ನೆನಪು ಇಲ್ಲದ ಕಾಲ ನಿದ್ದೆ ಅಂತ ತಗೊಂಡರೆ ನಮ್ಮ 24 ತಾಸಲ್ಲಿ ನಮಗೆ ಎಚ್ಚರ ಎಷ್ಟು ಕಾಲ ಇದೆ ನೀವು ನೋಡಿಕೊಂಡ್ರೆ ಅರ್ಥ ಆಯ್ತೋ? ಆಗಿಲ್ಲ. ಇಡೀ ದಿನದಲ್ಲಿ 24 ತಾಸಲ್ಲಿ ದೇವರೊಬ್ಬರಿದ್ದಾರೆ ಎಂಬ ಎಚ್ಚರ ಎಷ್ಟು ಕಾಲ ಇರುತ್ತೋ ಅದನ್ನೇ ಎಚ್ಚರ ಅಂತ ಕರೆದು, ಆ ದೇವರ ಎಚ್ಚರ ಇಲ್ಲದ ಕಾಲವೆಲ್ಲ ನಿದ್ದೆ ಅಂತ ಕರೆದರೆ ಅವಾಗ ನಾವು ಇಡೀ ಜೀವನ ನಿದ್ದೆಯಲ್ಲೇ ಇದ್ದೇವೆ. ಅದನ್ನೇ ಹೇಳ್ತಾ ಇದ್ದಾರೆ ಅವರು. ಹಾಗಲ್ಲಂತೆ, ಇಡೀ ಜೀವನ ನಿದ್ದೆಯಿಂದ ಎದ್ದಿದ್ದಾರೆ. ಹೇಳ್ತಾರೆ ಗುರು ಅಂತ ಯಾರನ್ನ ಕರಿಬೇಕು ಅಂದ್ರೆ, ಯದುಕ್ಯ ನ ಪ್ರಬುದ್ಧೇತ ಸುಪ್ತಸ್ತು ಅಜ್ಞಾನ ನಿದ್ರಯ. ಅಜ್ಞಾನವೇ ದೊಡ್ಡ ನಿದ್ರ. ಆ ಅಜ್ಞಾನದಿಂದ ಒಳ್ಳೆ ಸಜ್ಜೆಯನ್ನಾದವ ಎಚ್ಚರ ಯಾರ ಮಾತಿಂದ ಬರಲಿಲ್ಲವೋ, ಗುರುಗಳಾದವರ ಮಾತಿನಿಂದ ಸಜ್ಜನರ ಅಜ್ಞಾನ ಹೋಗಿ ಎಚ್ಚರ ಬರಬೇಕಂತೆ. ಆ ಎಚ್ಚರವೇ ಬರದಿದ್ರೆ ಆ ಮಾತಿಗೆ, ಆ ಮಾತು ಹೇಳುವ ವ್ಯಕ್ತಿಗೆ ಗುರು ಅಂತ ಯಾಕೆ ಕರೀಬೇಕು? ಆ ರೀತಿಯಲ್ಲಿ ಗೂಢ ಮೂಢಗಿವೆಯತೆ, ಗೂಢರಂತೆ ಇವರು ಅಂದರೆ ಸಾಧನೆ ಮಾಡುತ್ತಾ ಇದ್ದಾರೆ, ಸಿದ್ಧರಾಗಿದ್ದಾರೆ, ಭಗವಂತನ ಪ್ರೀತಿಕರವಾದ ಸಾಧನೆಯನ್ನು ಮಾಡುತ್ತಾನೆ ಇದ್ದಾರೆ, ಗೂಢವಾಗಿ ಮಾಡುತ್ತಾರಂತೆ. ದೇವರಿಗೆ ಮಾತ್ರ ಪ್ರೀತಿ, ತಾವು ಮಾಡುವ ಕೆಲಸದಿಂದ ಕೇವಲ ದೇವರಿಗೆ ಮಾತ್ರ ಪ್ರೀತಿ. ನಾವು ಅಷ್ಟೇ ಅಲ್ಲ, ಇಲ್ಲ ನೋಡಿ, ಪಕ್ಕದವರು ಸಂತೋಷಪಟ್ಟು ಅವರ ಮನಸ್ಸಿನಲ್ಲಿ ನಮಗೆ ಸ್ಥಾನ ಬರಬೇಕು. ಏನಂತ, ಪೂಜಾ ಮಾಡಿದ್ರು ಏನು ಮಾಡಿದ್ರು ಕೂಡ ಅಪ್ಪಾ ಇವರಿಷ್ಟು ಮಾಡುತ್ತಾ ಇದ್ದಾರೆ ಅಂತ ಅವರಂದುಕೊಳ್ಬೇಕು. ಅದಕ್ಕಾಗಿ ನಾವು ತುಂಬಾ ನಮಗೆ ಗೊತ್ತಿಲ್ಲದೇನೆ ಮನಸ್ಸು ಹೋಗ್ತಾ ಇರುತ್ತೆ, ಸಹಜವಾಗಿ ಹೋಗ್ತಾ ಇರುತ್ತೆ. ಅದನ್ನು ಏನಂತಾರೆ, ದಂಭ ಅಂತ ಕರೀತಾರೆ. ಆ ದಂಭ ಯಾರಿಗಿರಲ್ಲವೋ ಅವರನ್ನ ಗೂಢರು ಅಂತ ಕರೀತಾರೆ. ನಮಗರ್ಥ ಆಗಬೇಕಾದ್ರೆ ಸಹಜವಾಗಿ ನೋಡಿ, ದೇವರ ಪೂಜಾ ಮಾಡ್ತಾ ಇರ್ತೀವಿ, ಏನೋ ಎಲ್ಲ ಮಾಡ್ತಾ ಇರ್ತೀವಿ, ಒಬ್ಬರೇ ಇದ್ರೆ ಅಡ್ಡಿ ಇಲ್ಲ, ಇನ್ನೊಬ್ಬರು ಬಂದು ಪಕ್ಕಕ್ಕೆ ಕೂತ್ರ ನಾವು ಪೂಜಾ ಮಾಡುವ ಕಾಲಕ್ಕೆ ಮನಸ್ಸು ಅವರ ಕಡೆ ಹೋಗ್ತಾ ಇರುತ್ತೆ. ನಾವು ಮಾಡುವ ಪೂಜಾ ಅವರು ನೋಡುತ್ತಾ ಇದ್ದಾರೆ, ಇದು ಅವರಿಗೆ ಕೂಡ ಚೆನ್ನಾಗಿರಬೇಕು, ನೋಡೋರಿಗೂ ಅವರ ದೃಷ್ಟಿಯಲ್ಲೂ ಚೆನ್ನಾಗಿರಬೇಕು. ಮಾಮೂಲಾಗಿ ಆರತಿ ಹೀಗೆ ಮಾಡೋರು, ಆ ಪಕ್ಕದವರನ್ನು 10 ಬಂದ ಕೂಡಲೇ ಆರತಿ ಹೀಗೆ ಹೋಗ್ಲಿಕ್ಕೆ ಶುರು ಮಾಡಿ ಅಲ್ವಾ? ಅದಕ್ಕೆ ನೋಡಿ, ಮಗು ಇರುತ್ತೆ, ತಾಯಿ ಇರ್ತಾಳೆ, ಮಗುವಿಗೆ ಉಣಿಸಬೇಕು ಅನ್ನ. ಆ ಅನ್ನ ಉಣಿಸೋ ಕಾಲಕ್ಕೆ 10 ಫೋಟೋಗ್ರಾಫರ್ ಕರೆದು ಪಕ್ಕದವ್ರನ್ನ ಕರೆದು, ನೋಡ್ರಿ ನಾನ್ ಹೇಗೆ ಉಣಿಸ್ತಾ ಇದ್ದೇನೆ ಅಂತ ತೋರಿ ಮತ್ತು ಉಣಿಸ್ತಾಳ ತಾಯಿ? ಇಲ್ಲ, ಯಾರ ದೃಷ್ಟಿ ಬೀಳಬಾರದು, ಮಗು ಚೆನ್ನಾಗಿರಬೇಕು. ಕೇವಲ ಆ ತಿನ್ನಿಸೋ ಕಾಲಕ್ಕೆ ತಾಯಿ ನೋಡೋದು ಏನು ಅಂದ್ರೆ, ಮಗು ತಿನ್ಬೇಕು, ಅದು ಖುಷಿ ಪಡಬೇಕು, ಅದು ಖುಷಿ ಪಡ್ತಾ ಇದೆ ತಾನು ಖುಷಿ ಪಡಬೇಕು, ಇಬ್ಬರದ್ದೇ ಖುಷಿ ಇರುತ್ತೆ. ಹೌದಾ? ಪಕ್ಕದವರು ನೋಡಿ ಸಂತೋಷ ಪಡ್ಲಿ ಅಂತಿರಲ್ಲ, ನನ್ನ ನೋಡಿ ಮೆಚ್ಚಿಕೊಳ್ಳಿ, ಅಪ್ಪ ಮಗುನ ಎಷ್ಟು ಜನ ನೋಡ್ಕೊಂತಾರಲ್ಲಪ್ಪ ಅಂತ ಅವರು ಹೇಳಬೇಕು ಅಂತಿರಲ್ಲ ತಾಯಿಗೆ. ಹಾಗೆ ಭಕ್ತನಾದವನಿಗೆ ದೇವರಲ್ಲಿ ಪ್ರೀತಿ ಹೇಗಿರುತ್ತೆ? ಯಾವ ಕೆಲಸ ಮಾಡಿದರೂ ಕೂಡ ಅಂದ್ರೆ ಕೇವಲ ದೇವರು ಸಂತೋಷ ಪಟ್ಟರೆ ಸಾಕು, ಅವ ಸಂತೋಷ ಪಟ್ಟದ್ದಕ್ಕೆ ನನಗೆ ಸಂತೋಷ ಬಂದ್ರೆ ಸಾಕು, ಇಷ್ಟೇ, ಇನ್ನ ಬೇರೆ ಇಲ್ಲವೇ ಇಲ್ಲ. ಅದಕ್ಕೆ ಗೂಢರಂತೆ ಅವರು. ಇನ್ನ ನೋಡ್ಲಿಕ್ಕೆ ಹೇಗಿರ್ತಾರೆ ಅಂದ್ರೆ ಮೂಢ ಇವೇಯತೆ. ಮೇಲ್ನೋಟಕ್ಕೆ ಶುಕಾಚಾರ ನೋಡಿದ್ರೆ ಇವರಿಗಿಷ್ಟು ಭಾಗವತ ಗೊತ್ತಾ, ದೇವರನ್ನ ಕಂಡವರ ಅಂತ ಚೂರೂ ಗುರುತು ಇರಲ್ಲಂತೆ. ನೋಡ್ಲಿಕ್ಕೆ ಯಾರೋ ಏನೂ ಗೊತ್ತಿಲ್ಲದ ವ್ಯಕ್ತಿ ಹೇಗಿರ್ತಾರೆ ಹಾಗಿರ್ತಾರಂತೆ. ಶುಕಾಚಾರ್ಯರು. ಅದಕ್ಕೆ ತುಂಬಾ ಜನ ಶುಕಾಚಾರ್ಯರು ನೋಡಿ ಅಯ್ಯೋ ಯಾರೋ 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 ಅಂತ ಹಿಂದೆ ಬಂದ್ರೆ, ಶುಕಾಚಾರ್ಯರನ್ನ ನೋಡಿದ ಋಷಿ ಮುನಿಗಳೆಲ್ಲ ಎದ್ದು ನಿಂತರು. ಮಿಕ್ಕವರೆಲ್ಲ ಶುಕಾಚಾರ ನೋಡಿ ಯಾರೋ ಅಂತಂದ್ರೆ, ಅವರ ಪರಿಚಯ ಇರತಕ್ಕಂಥ ಒಳಗೆ ಗೂಢವಾದ ವರ್ಚಸ್ಸನ್ನು ನೋಡಿದ ಋಷಿಮುನಿಗಳೆಲ್ಲ ಎದ್ದು ನಿಂತರು. ಅದಕ್ಕೆ ವಿಜಯದಾಸರು ಹೇಳುತ್ತಾರೆ, ನಾವು ಕೂಡ ಭಗವಂತನ ಚಿಂತನ ಸಾಧನ ಇವೆಲ್ಲ ಮಾಡುತ್ತಾ ಇರ್ತೇವೆ, ಚೂರೋಚ್ಚಾರು ನಮಗೆ ತಕ್ಕಂತೆ, ಅದನ್ನ ಹೊರಗೆ ತೋರಬೇಡಿ. ನೀವು ಏನು ಮಾಡದವರು ಹೇಗಿರುತ್ತಾರೆ ಹಾಗಿರಬೇಕು ಅಂತಾರೆ. ಯಾಕದು ಹಾಗ್ಯಾಕಿರಬೇಕು ಅಂದ್ರೆ ಹೇಳ್ತಾ ಇದ್ದಾರೆ, ಉನ್ಮತ್ತ ಮೂಕ ಜಡವತ್ ವಿಚರನ್ ಗಜದಕ್ವಯೇ, ಹುಚ್ಚು ಹಿಡಿದ ಅಥವಾ ಮೂಕನಂತೆ ತಿರುಗಾಡುವಂತಹ ವ್ಯಕ್ತಿಗಳು ಶುಕಾಚಾರ್ಯರು. ಅವರು ಈ ಪರೀಕ್ಷಿತ್ ಮಹಾರಾಜನ ಹತ್ರ ಹೇಗೆ ಬಂದರು ಅಂದರೆ, ಯಾರಿಗೂ ಸಿಗದೇ ಇರುವ ವ್ಯಕ್ತಿ. ಅದಕ್ಕೆ ಹೇಳುತ್ತಾರೆ, ದೇವರು ನೋಡಿ ಎಲ್ಲರ ಮಧ್ಯೆ ಇರ್ತಾನೆ, ಎಲ್ಲರ ಸುತ್ತೂ ಇರ್ತಾನೆ ಆ ದೇವರು, ಯಾರಿಗೂ ಕಾಣಿಸೋದೇ ಇಲ್ಲ. ಎಂದಾದರೂ ನಮಗೆ ಬಂದು ಕನಸಲ್ಲಿ ನೋಡ್ರಿ ನಿಮ್ಗಿಷ್ಟು ಉಪಕಾರ ಮಾಡುತ್ತಾ ಇದ್ದೇನೆ ಅಂತ ಹೇಳಿದ್ನಾ ಸ್ವಾಮಿ ಭಗವಂತ? ಹೇಳಿಲ್ಲ. ಹಾಗೆ ಭಗವಂತನ ಭಕ್ತರು ಕೂಡ ನಾವಿಷ್ಟು ಸಾಧನೆ ಮಾಡುತ್ತಾ ಇದ್ದೇವೆ ಅಂತ ಯಾರಿಗೂ ತೋರಿಕೊಳ್ಳಲ್ಲ. ಅದರಿಂದ ಏನಾಗುತ್ತೆ, ನಾವು ಹಾಗೆ ಇದ್ರೆ ನಮ್ಮ ಸಾಧನೆ ವೃದ್ಧಿಯಾಗುತ್ತೆ. ಅನ್ನಕ್ಕಿಟ್ಟಿರ್ತೇವೆ ಪಾತ್ರೆಯಲ್ಲಿ, ಪಾತ್ರೆ ಇಟ್ಟಾಗ ಅದರ ಮೇಲೆ ತಟ್ಟೆಯನ್ನು ಮುಚ್ಚುತ್ತೇವೆ. ಯಾಕೆ, ತಟ್ಟೆಯನ್ನು ಮುಚ್ಚದಿದ್ರೆ ಅನ್ನ ಸರಿಯಾಗಿ ಆಗಲ್ಲ, ಹಂಜಕ್ಕೆ ಆಗುತ್ತೆ, ಹೋಗ್ತಾನೆ, ನೀರೆಲ್ಲ ಉಕ್ಕಿ ಹೋಗುತ್ತೆ, ಅಕ್ಕಿ ಬೇಯಲಿಕ್ಕೆ ಬೇಕಾದ ನೀರೆಲ್ಲ ಆ ಕಾವಿನಿಂದ ಉಕ್ಕಿ ಹೋದರೆ ಅಕ್ಕಿ ಬೇಯಲಿಕ್ಕೆ ನೀರೇ ಇಲ್ಲದೆ ಅಕ್ಕಿ ಅದು ಹಂಜಕ್ಕೆ ಆಗುತ್ತೆ, ಅನ್ನ ಆಗಲ್ಲ. ಒಂದು ಕಡೆ ಅನ್ನ, ಒಂದು ಕಡೆ ಅಕ್ಕಿ, ಹಾಗೆ ಇರುತ್ತೆ. ಹಾಗೆ ಒಳಗೆ ಸಾಧನೆ ಶುರುವಾದಾಗ ಈ ಬಾಯಿ ತುಂಬಾ ತೆಗೆದುಕೊಳ್ಳುತ್ತೆ. ಏನು ಪಕ್ಕದವರಿಗೆ ನಾನು ಹೀಗೆ ಮಾಡಿದೆ, ನಾನು ಹಾಗೆ ಮಾಡಿದೆ, ನಾನು ಹೀಗಿದ್ದೆ, ಹಾಗಿದ್ದೆ ಎಲ್ಲ ಶುರು ಆದ ಕೂಡಲೇ ಏನಾಗುತ್ತೆ, ಮಾಡಿದ ಪುಣ್ಯ ಎಲ್ಲ ಕೇಳಿದವರಿಗೆ ಹೋಗ್ಬಿಡುತ್ತೆ. ಹೌದು, ಬಾಯಿ ತೆಗೆದ್ರೆ ಏನಾದರೂ ಹೋಗುತ್ತೆ, ಪಾಪ ಆದರೂ ಹೋಗುತ್ತೆ, ಪುಣ್ಯ ಆದರೂ ಹೋಗುತ್ತಂತೆ. ಮಾಡಿದ ಪಾಪ ನಾಲ್ಕು ಜನಕ್ಕೆ ಹೇಳಿಕೊಂಡ್ರೆ ಪಾಪ ಹೋಗುತ್ತಂತೆ, ಪುಣ್ಯವೂ ನಾಲ್ಕು ಜನಕ್ಕೆ ಹೇಳಿಕೊಂಡ್ರೆ ಹೋಗೇ ಬಿಡುತ್ತೆ. ಆದ್ದರಿಂದ ಪುಣ್ಯ ಹೇಳಬೇಡಿ, ಪಾಪ ಹೇಳಿಕೊಳ್ಳಿ. ನಾವು ಹಾಗಲ್ಲ, ರಿವರ್ಸ್ ಆಗಿರುತ್ತೆ. ಮಾಡಿದ ಪಾಪ ಯಾರಿಗೂ ಹೇಳಲ್ಲ, ಪುಣ್ಯ ಮಾತ್ರ ಎಲ್ಲರಿಗೂ ಹೇಳುತ್ತೇವೆ. ಅದಕ್ಕೆ ಪುಣ್ಯವೇ ಇಲ್ಲ, ಪಾಪ ಮಾತ್ರ ಸ್ಟಾಕ್ ಕೂತಿರುತ್ತೆ. ಅದಕ್ಕೆ ಹೇಳುತ್ತಾರೆ, ಕಥಂವ ಪಾಂಡವೇಯಸ್ಯ ರಾಜಶೇಹೆ ಮುನಿನಾಶ ಸಂವಾದ ಸಮಗೋತ್ತಾತ ಯತ್ರೈಷಾ ಸತ್ವತಿ ಶ್ರುತಿ. ಒಂದು ಕಡೆ ಇಡೀ ರಾಜ್ಯ, ಇಡೀ ಭೂಮಂಡಲಕ್ಕೆ ಒಬ್ಬನೇ ರಾಜ, ಬರೀ ಇಂಡಿಯಾ ಅಲ್ಲ, ಇಡೀ ಭೂಮಂಡಲಕ್ಕೆ ಒಬ್ಬನೇ ರಾಜ. ಸಾಮಾನ್ಯ ಒಂದು MLA ಅಂದ್ರೇನೋ, ಅಥವಾ ಪ್ರೈಮ್ ಮಿನಿಸ್ಟರೋ ಚೀಫ್ ಮಿನಿಸ್ಟರೋ ಅಂದ್ರೆ ಅಪಾಯಿಂಟ್ಮೆಂಟೇ ಸಿಗಲ್ಲ, ಬಹಳ ಬ್ಯುಸಿಯಾಗಿರುತ್ತಾರೆ. ಹೌದಾ? ಅಂಥದ್ದು ಏಕಛತ್ರಾಧಿಪತಿ ಆತ ಯಾರಿಗೂ ಸಿಗಲ್ಲ. ಅಂಥ ಆತನಿಗೂ ಯಾರಿಗೂ ಸಿಗದೇ ಇರುವ ಏಕಛತ್ರಾಧಿಪತಿ ಅಂದ್ರೆ ಇಡೀ ವೇದಾಂತ ಸಾಮ್ರಾಜ್ಯಕ್ಕೆ ಏಕಛತ್ರಾಧಿಪತಿ ಒಂದು ಕಡೆ ಶುಕ ಮಹರ್ಷಿಗಳು, ಭೂಲೋಕದ ಸಾಮ್ರಾಜ್ಯಕ್ಕೆ ಏಕಛತ್ರಾಧಿಪತಿ ಪರೀಕ್ಷಿತ್ ಮಹಾರಾಜ ಒಂದು ಕಡೆ. ಇಬ್ಬರಿಗೂ ಸಮಾಗಮ ಹೇಗಾಯಿತು? ಒಬ್ಬರಿಗೊಬ್ಬರು ಸಿಗೋದೇ ಇಲ್ಲ, ಒಬ್ಬರಿಗೊಬ್ಬರು ಕಾಣಿಸೋದೇ ಇಲ್ಲ, ಇಬ್ಬರಿಗೂ ಸಮಾಗಮ ಹೇಗಾಯಿತು? ಇನ್ನ ಮುಂದೆ ಹೇಳುತ್ತಾರೆ, ಅದೇನು ಶುಕಾಚಾರ ಬಂದ್ರಪ್ಪ ಅದಕ್ಕೇನಂತೆ, ಮಹಾರಾಜ ಅಲ್ಲ ಅದಕ್ಕೆ ಬಂದ್ರು. ರಾಜರು ಅಂದ್ರೆ ಯಾರಿಗಾದ್ರೂ ಸ್ವಲ್ಪ ಗೌರವ ಜಾಸ್ತಿ, ಸ್ವಲ್ಪ ದುಡ್ಡಿದ್ದವರು ಅಂದ್ರೆ ಗೌರವ ಜಾಸ್ತಿ ಇರುತ್ತೆ. ಹೌದಾನೆ? ಅದು ನೋಡಿ, ಮಾಮೂಲಾಗಿದ್ದವರು ಚೂರು ಹರಕ ಬಟ್ಟೆ ಉಟ್ಕೊಂಡು ಬಂದ್ರೆ ಸಾಮಾನ್ಯ ಜನರಲ್ಲಿ ಏನ್ರಿ ಅಷ್ಟು ಗತಿ ಇಲ್ವಾ, ಒಳ್ಳೆ ಸ್ವಲ್ಪ ಬಟ್ಟೆ ಆದ್ರೂ ಸರಿಯಾಗಿ ಹಾಕೊಂಡು ಬರಬಾರ್ದ ಅಂತಾರೆ. ಅದೇ ದುಡ್ಡಿದ್ದವರು ಚೆನ್ನಾಗಿ ಕೋಟೇಶ್ವರ ಅಂತ ಗೊತ್ತಿದ್ದು ಚೂರು ಹರಕ ಬಟ್ಟೆ ಹಾಕೊಂಡು ಬಂದ್ರೆ ಚೂರಲ್ಲ ಪೂರಾ ಹರಕ ಬಟ್ಟೆ ಹಾಕೊಂಡು ಬಂದ್ರು ಎಂಥ ವೈರಾಗ್ಯ ಇವರಿಗೆ ಅಂತ ಹೋಗಬೇಕಾಗ. ಯಾಕೆ ಅವರಿಗೆ ಯಾಕೆ ಬಟ್ಟೆ ಇಲ್ವಾ ಅಂತ ಕೇಳಲಿಕ್ಕಿಲ್ಲ, ಬಟ್ಟೆ ರಾಶಿ ಇರುತ್ತೆ. ಮತ್ತಿನ್ನೇನು ಮಹಾ ವೈರಾಗ್ಯವಂತರು ಅಂತ ಹೊಗಳುತ್ತಾರೆ, ಅದಕ್ಕೆ ದುಡ್ಡಿದ್ದ ಕಡೆ ತಲೆಬಾಗುತ್ತೆ ಅಂತ. ಆ ಥರ ಅಲ್ಲ ಇವರು. ಯಾರು ಶುಕ ಮಹರ್ಷಿಗಳು ಹೇಗಿದ್ದಾರೆ? ಸ ಗೋಲೋಹನ ಮಾತ್ರಂ ಹಿ ಗೃಹೇಶು ಗೃಹ ಮೇಧಿನ ಅವೇಕ್ಷತೆ ಮಹಾಭಾಗ ತೀರ್ಥೀಕುರುವಂ ತದಾಶ್ರಮಂ. ಶುಕ ಮಹರ್ಷಿಗಳು ಇಡೀ ಭೂಮಂಡಲದಲ್ಲಿ ತಿರುಗಾಡುತ್ತಾ ಬರ್ತಾ ಇರ್ತಾರಂತೆ. ಅವರು ಏನು ಮಾಡುತ್ತಾರೆ ಅಂದ್ರೆ, ಅವರಿಗೆ ಅನ್ನ ಬೇಕಾಗಿಲ್ಲ. ಅನ್ನ ಅಂದ್ರೆ ಈ ಅನ್ನ ನೀರು ಬೇಕಾಗಿಲ್ಲ. ವರ್ಷಗಳ ಗಟ್ಟಲೆ ಅನ್ನ ನೀರು ಇಲ್ಲದೆ ಬರೇ ಗಾಳಿಯನ್ನೇ ತಗೊಂಡು ತಪಸ್ಸು ಮಾಡುವಂತಹ ಮಹಾನುಭಾವರಿಗೆ ಭಿಕ್ಷಕ್ಕೆ ಹಾಕುವ ಅನ್ನ ಅದೊಂದು ಬೆಲೆಯೇ. ಆದರೆ ಭಿಕ್ಷಾ ಬರ್ತಾರಂತವರು ಅಲ್ಲಲ್ಲಿ ಅಲ್ಲಲ್ಲಿ ಭಿಕ್ಷೆಗೆ ಬರ್ತಾರಂತೆ. ಭಿಕ್ಷೆಗೆ ಬಂದು ಸಜ್ಜನರ ಮನೆ ಮುಂದೆ ನಿಲ್ಲುತ್ತಾರಂತೆ. ಎಷ್ಟು ಕಾಲ ನಿಲ್ಲುತ್ತಾರೆ ಅಂದರೆ, ಆಕಳ ಹಾಲನ್ನ ಒಂದು ಸಲ ಕರೀಲಿಕ್ಕೆ, ಹಾಲು ಕರೆಯಲಿಕ್ಕೆ ಎಷ್ಟು ಹೊತ್ತು ಬೇಕು? ಕ್ಷಣ ಮಾತ್ರದಲ್ಲಿ ಹೀಗೆ ಕರೀತೇವೆ ಆಕಳ ಕಚ್ಚಲಿಂದ. ಅಷ್ಟು ಕಾಲ ನಿಲ್ತಾರಂತೆ ಒಬ್ಬರ ಮನೆ ಮುಂದೆ. ಅವರು ಹಾಕಿದರೆ ಸರಿ, ಇಲ್ಲ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಹಾಕಿದ್ರ ಇವರಿಗೆ ಅದರಿಂದ ಲಾಭ ಇಲ್ಲ, ಅವರ ಇಡೀ ಮನೆ ವಂಶ ಉದ್ಧಾರ ಆಗಿಬಿಡುತ್ತೆ. ತೀರ್ಥೀಕುರುವಂತದಾಶ್ರಮಂ. ಇಂಥ ಜ್ಞಾನಿಗಳು ಒಬ್ಬರ ಮನೆಗೆ ಒಂದು ದಿವಸ ಅಲ್ಲ, ಒಂದು ಕ್ಷಣ ಅವರ ಮನೆಯಲ್ಲಿ ಪಾದ ಹಾಕಿದರೆ ಸಾಕಂತೆ, ಇಡೀ ವಂಶ ಉದ್ಧಾರ ಆಗಿಬಿಡುತ್ತೆ, ಅವರ ಎಲ್ಲಾ ದೋಷಗಳು ನಿವಾರಣ ಆಗಿಬಿಡುತ್ತೆ. ಅದಕ್ಕೆ ಅವರ ಮಹಾನುಭಾವರು ಅಂತ ಕರೀತಾರೆ. ಅಂಥ ಮಹಾನುಭಾವರು ವಿಶೇಷವಾಗಿ ಇವರ ಹತ್ರ ಹೇಗೆ ಬಂದರು? ಅಷ್ಟೇ ಅಲ್ಲ, ಅಭಿಮನ್ಯು ಸುತಂ ಸೂತ ಪ್ರಾಹು ಭಾಗವತೋತ್ತಮಂ ತಸ್ಯ ಜನ್ಮ ಮಹಾಶ್ಚರ್ಯಂ ಕರ್ಮಾಣಿ ಚ ಗೃಹಿಣೀಹೀನಃ. ಆ ಪರೀಕ್ಷಿತ ಪರೀಕ್ಷಿತ ವಿಶೇಷವಾಗಿರತಕ್ಕಂಥ ಭಾಗವತೋತ್ತಮ ಅಂದರೆ ಭಗವಂತನನ್ನೇ ಚಿಂತನೆ ಮಾಡುವವರಲ್ಲಿ ಶ್ರೇಷ್ಠ. ಅಂಥ ಪರಿಷಿ ಮಹಾರಾಜನ ಹುಟ್ಟೇ ಆಶ್ಚರ್ಯಕರವಾದ್ದು, ತುಂಬಾ ಚೆನ್ನಾಗಿದೆ ಅಂತ ಹೇಳುತ್ತಾರೆ. ಅಂಥ ಪರಿಷಿ ಮಹಾರಾಜನ ಜನ್ಮ, ಆತ ಮಾಡಿದ ವಿಶೇಷ ಕಾರ್ಯಗಳು ಎಲ್ಲವನ್ನೂ ತಿಳಿಸಿಕೊಡಯ್ಯ. ಇನ್ನ ನೀವೇನು ಹೇಳಿದ್ದೀರಾ, ರಾಜ ಎಲ್ಲವನ್ನ ಬಿಟ್ಟ ಪರಿಷಿ ಮಹಾರಾಜ ಗಂಗಾ ತಟದಲ್ಲಿ ಪ್ರಾಯೋಪವೇಶಕ್ಕೆ ಕೂತ ಅಂದರೆ ಅನ್ನ ನೀರು ಬಿಟ್ಟು ಉಪವಾಸದಿಂದ ಮರಣಕ್ಕೆ ಮರಣಕ್ಕಾಗಿ ಕಾದು ಕೂತ ಅಂತ ಹೇಳಿದ್ದಿರಲ್ಲ, ಯಾಕೆ ಹೇಳ್ತಾ ಇದ್ದಾರೆ? ಅಧಿರಾಶ್ರಯ, ಇಡೀ ಸಂಪತ್ತಿಗೆ ಅಧಿಪತಿ. ಒಂದು ದೇಶದಲ್ಲಿ ಒಬ್ಬ ಮಂತ್ರಿಯೋ ಏನೋ ಆಗಿದ್ದರೆ ಅವ್ರ ಸಂಪತ್ತಿಗೇನು ಕಡಿಮೆ ಇರಲ್ಲ. ಅಂಥಾದ್ರೂ ಇಡೀ ಭೂಮಂಡಲಕ್ಕೆ ಏಕಛತ್ರಾಧಿಪತಿ ಅಂದ್ರೆ ಎಷ್ಟು ಸಂಪತ್ತು ಬಿದ್ದಿರಬೇಕು, ಭೋಗ ಐಶ್ವರ್ಯಗಳು ಎಲ್ಲ ಅದನ್ನು ಬಿಟ್ಟು ಸಾವಿಗೆ ಸಿದ್ಧನಾದ ರಾಜನಾದವ. ರಾಜರು ಅಂದ ಕೂಡಲೇ ಭೋಗ ಪಡಲಿಕ್ಕೆ ಇರುವ ಮೂರ್ತಿಗಳು ಅಂತಲೇ ಎಲ್ಲರ ತಲೆಯಲ್ಲಿ ಬರುತ್ತೆ. ಅಂಥದ್ದು ಎಲ್ಲವನ್ನ ಯಾಕೆ ಬಿಟ್ಟ? ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ದುಡ್ಡು ಬಿಟ್ಟ ರಾಜ ಅಂದ್ರು, ಸಂಪತ್ತನ್ನು ಬಿಟ್ಟ ಅಂದ್ರು. ಯಾರಯ್ಯ ಸಂಪತ್ತನ್ನ ಬಿಡ್ಲಿಕ್ಕೆ ಸಿದ್ಧರಾಗಿರುತ್ತಾರೆ? ಯಾರೂ ಸಿದ್ಧರಿರಲ್ಲ. ಬಾಯಿ ಮಾತಿಗೆಲ್ಲ ವೈರಾಗ್ಯದ ಮಾತು ಬರ್ತಾ ಇರುತ್ತೆ, ದುಡ್ಡು ಬಿಡ್ಲಿಕ್ಕೆ ಬಹಳ ಕಷ್ಟ ಆಗಿರುತ್ತೆ. ದುಡ್ಡು ಬಿಡೋದು ಬಹಳ ಕಷ್ಟ. ಯಾಕೆ ಅಂದ್ರೆ ನಮಗೆ ದೇವರ ಮೇಲೆ ಪೂರ್ಣ ನಂಬಿಕೆ ಬರಲಿಲ್ಲ, ಆದ ಕಾರಣ ದುಡ್ಡಿನ ಮೇಲೆ ನಂಬಿಕೆ ಇರುತ್ತೆ. ಬ್ಯಾಂಕಲ್ಲಿ ಫಿಕ್ಸೆಡ್ ಅಥವಾ ತಿಂಗಳಿಗಿಷ್ಟು ಬರುತ್ತೆ ಅಂತ ಫಿಕ್ಸ್ ಆಗಿದ್ರೆ ಪ್ರಶಾಂತವಾಗಿರ್ತೇವೆ, ಅವಾಗ ದೇವರ ಹತ್ರ ಪ್ರಶಾಂತವಾಗಿ ನಿಂತಿರ್ತೇವೆ. ಅದು ಎರಡೂ ಇಲ್ಲ ಅಂದಾಗ ದೇವರ ಮೇಲೆ ನಂಬಿಕೆ ಆಹಾ ಇರುತ್ತೋ ಇಲ್ಲೋ ಇರುತ್ತೋ ಇಲ್ಲೋ, ದೇವರು ಕಾಯ್ತಾನೋ ಇಲ್ಲೋ ಕಾಯ್ತಾನೋ ಇಲ್ಲೋ ಅಂತಾನೆ ಬರ್ತಾ ಇರುತ್ತೆ. ಹೌದಲ್ವಾ? ನೋಡಿಕೊಳ್ಳಿ, ನಮ್ಮವರಿಗೆ ನಾವು ಚೆನ್ನಾಗಿ ತಿನ್ನಲಿಕ್ಕೆ ಉಣ್ಲಿಕ್ಕೆ ಎಲ್ಲ ಚೆನ್ನಾಗಿದ್ದಾಗ ದೇವರ ಭಕ್ತಿ ಬೇರೆ, ಎಲ್ಲಾ ಕಳ್ಕೊಂಡಾಗ ದೇವರ ಭಕ್ತಿ ಬಹಳ ಬೇರೆ ಇರುತ್ತೆ. ದೇವರು ಕೊಡ್ತಾರೋ ಇಲ್ವೋ ಅಂತ ಕ್ವಶನ್ ಮಾರ್ಕ್ ಕೂತಿರುತ್ತೆ. ಹಾಗಾದರೆ ನಾವು ದುಡ್ಡಿಟ್ಟುಕೊಂಡು ದೇವರ ಹತ್ರ ಬರೋರು, ನಾವು ದುಡ್ಡಿಗಾಗಿ ದೇವರ ಹತ್ರ ಬರೋರು. ಒಟ್ಟಾರೆ ನಮ್ಮ ಪ್ರಾಣವೇ ದುಡ್ಡು, ನಮ್ಮ ಜೀವನಕ್ಕೆ ಬೇಕಾದ ದುಡ್ಡು ಬೇಕು, ದುಡ್ಡನ್ನೇ ನಂಬಿಕೊಂಡು ಬದುಕುವವರು ನಾವು. ಅಂತ ಕಾಲಕ್ಕೆ ಎಲ್ಲ ಜನರೂ ಅಷ್ಟೇ. ಅಂಥದ್ದು ರಾಜ ಅಂಥ ಸಂಪತ್ತನ್ನ ಬಿಟ್ಟು ಸಾಯಲಿಕ್ಕೆ ಏಕೆ ಕೂತ? ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಶಿವಾಯ ಲೋಕಸ್ಯ ಭವಾಯ ಭೂತಯೇ ಯವುತ್ತಮ ಶ್ಲೋಕ ಪರಾಯಣ ಜನಾ ಜೀವಂತಿನ ಆತ್ಮಾರ್ಥಮ ಸೌ ಪರಾಂಶ್ರಯಂ ಮುಮೋಚ ನಿರ್ವೇದ್ಯ ಕುತಃಕಲೇವರಂ. ಅಲ್ಲೂ ಪ್ರಶ್ನೆಯಲ್ಲಿ ಒಳ್ಳೆ ವಿಚಾರ ಕೂತಿದೆ. ಸಾಮಾನ್ಯ ರಾಜ ಅಂದ ಕೂಡಲೇ ಸಂಪತ್ತಿನ ಮೇಲೆ ವಿಶೇಷವಾದ ಅಭಿಮಾನ ಅನುರಾಗ, ಅದಕ್ಕಾಗಿ ಪ್ರಾಣವನ್ನಾದರೂ ಕೊಡ್ತಾನೆ ತನ್ನ ರಾಜ್ಯ ಸಂಪತ್ತಿಗಾಗಿ, ಹೌದಾನೆ? ಆದರೆ ಈ ಪರಿಶಿನ್ನ ರಾಜ ರಾಜ ಆಗಿದ್ದಾಗಲೂ ಕೂಡ ಸಂಪತ್ತಿನ ಮೇಲೆ ವ್ಯಾಮೋಹ ಬಿಟ್ಟಿದ್ದ. ಇಡೀ ರಾಜ್ಯವನ್ನ ಹೇಗೆ ನೋಡುತ್ತಿದ್ದ ಅಂದ್ರೆ, ಹೇಳುತ್ತಾರೆ ಹೆಣವನ್ನ ನೋಡಿದರೆ ಜನ ಹೇಗೆ ಓಡಿ ಹೋಗ್ತಾರೋ, ಹೆಣ ನೋಡಿದರೆ ಅಪಾರ ದೂರ ಓಡಿ ಹೋಗ್ತಾರೋ, ಹಾಗೆ ಆ ಪರೀಕ್ಷಿನ್ ಮಹಾರಾಜನಿಗೆ ಆ ಸಂಪತ್ತು ರಾಜ್ಯ ನೋಡಿದರೆ ಹೆಣದಂತೆ ಕಾಣತಾ ಇತ್ತು. ಅಪ್ಪ ಅಂತ ದೇವರೇ ಬೇಕು ಅಂತಿದ್ದ. ಆದರೆ ನಾನು ಕ್ಷತ್ರಿಯನಾಗಿ ಹುಟ್ಟುತ್ತೇನೆ, ಕ್ಷತ್ರಿಯ ಮಾಡತಕ್ಕಂಥ ರಾಜ್ಯ ಪಾಲನೆ ದೇವರ ಪೂಜಾ ಆಗುತ್ತೆ, ಬೇರೊಂದು ಮಾಡಿದರೆ ಆಗಲ್ಲ ಅಂತ ಕ್ಷತ್ರಿಯ ಧರ್ಮವನ್ನ ನಿರ್ವರ್ತನೆ ಮಾಡಲಿಕ್ಕಾಗಿ ಆ ಸಂಪತ್ತನ್ನ ಇಟ್ಟುಕೊಂಡಿದ್ದ ಅಷ್ಟೇ ಹೊರತು ಸಂಪತ್ತಿನ ಮೇಲೆ ವ್ಯಾಮೋಹ ಆತನಿಗಿದ್ದಿಲ್ಲ. ಅಷ್ಟೇ ಅಲ್ಲ, ಲೋಕಸ್ಯ ಶಿವಾಯ ಭವಾಯ ಭೂತಯೇ. ಈ ರಾಜ ಎಂಥವ? ಉತ್ತಮ ಶ್ಲೋಕ ಪರಾಯಣಾ ಜನಾ, ಆ ಭಗವಂತನ ಪದಾರವಿಂದವನ್ನೇ ಚಿಂತನೆ ಮಾಡತಕ್ಕಂಥ ಮಹಾನುಭಾವರು ಯಾರಿದ್ದಾರೆ ಅವರು ಲೋಕಕ್ಕೆ ಮಂಗಳ ಆಗಲಿ ಅಂತ ಬದುಕ್ತಾರಂತೆ. ತಮ್ಮ ಬದುಕಿನಿಂದ ಇನ್ನೊಬ್ಬರಿಗೆ ಉಪಕಾರ ಆಗಲಿ ಅಂತ ಬದುಕ್ತಾರೆ. ಅಂಥ ಮಹಾನುಭಾವರು ಮೊದಲೇ ರಾಜ್ಯ ಕಟ್ಟಿಕೊಂಡಿದ್ರು, ಅದರ ಮೇಲೆ ವ್ಯಾಮೋಹ ಬಿಟ್ಟಿದ್ರು ಪರೀಕ್ಷಿನ್ ಮಹಾರಾಜ. ಮತ್ತೆ ಮೊದಲೇ ರಾಜ್ಯದ ಮೇಲೆ ವ್ಯಾಮೋಹ ಬಿಟ್ಟಂತ ರಾಜ ಪುನಃ ಅದನ್ನ ಬಿಟ್ಟು ಕೂಡಬೇಕಾದ ಸ್ಥಿತಿ ಏನು ಬಂತು? ಆದ್ದರಿಂದ ಇವೆಲ್ಲ ವಿಶೇಷವಾಗಿ ನಮಗೆ ತಿಳಿಸಿಕೊಡಿ. ಅವಾಗ ಹೇಳುತ್ತಾರೆ ಸುತಾಚಾರ್ಯರು, ದ್ವಾಪರೇ ಸಮನುಪ್ರಾಪ್ತೆ ತೃತೀಯೇ ಯುಗಪರ್ಯಯೇ ಜಾತಃ ಪರಾಶರಾತ್ ಯೋಗಿ ವಾಸವ್ಯಾಂ ಕಲಯ ಹರೇ. ಇಲ್ಲಿ ಹೇಳುತ್ತಾ ಇದ್ದಾರೆ ದ್ವಾಪರ ಬಂತು, ಮೂರನೇ ಯುಗ, ಕೃತ ತ್ರೇತ ದ್ವಾಪರ. ಆ ದ್ವಾಪರದಲ್ಲಿ ವಿಶೇಷವಾಗಿ ಪರಾಶರರಿಂದ ಮಗನಂತೆ ಬಂದವನೇ ಭಗವಂತ, ವೇದವ್ಯಾಸ ರೂಪದಿಂದ ಬಂದರು. ಅವರು ತಾವು ಆಶ್ರಮವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಎಲ್ಲಿ? ವೇದವ್ಯಾಸರು ಅಂದರೆ ಸರಸ್ವತಿ ತಟದಲ್ಲಿ, ಸರಸ್ವತಿ ನದಿಯ ತಟದಲ್ಲಿ ವಿಶೇಷವಾಗಿ ಆಶ್ರಮವನ್ನು ಕಟ್ಟಿಕೊಂಡು ಆ ಆಶ್ರಮದಲ್ಲಿ ತಾವಿದ್ದಾರೆ. ಸಕದಾಚಿತ್ ಸರಸ್ವತ್ಯಾ ಉಪಸ್ಪರ್ಶ ಜಲಂ ಶುಚಿ ವಿವಿಕ್ತ ಏಕ ಆಸೀನ ಉದಿತೇ ರವಿಮಂಡಲೆ. ಸೂರ್ಯ ಉದಯ ಆಗ್ತಾ ಇದೆ, ಅವರು ಏಕಾಂತದಲ್ಲಿ ಕೂತಿದ್ದಾರೆ, ಆ ಜಲವನ್ನ ಆಚಮನ ಮಾಡಿ ಪ್ರಶಾಂತವಾಗಿ ವೇದವ್ಯಾಸರು ಅಲ್ಲಿ ಕೂತಿದ್ದಾರೆ. ಆ ಕೂತಿರತಕ್ಕಂಥವರು ವಿಶೇಷವಾಗಿ ಚಿಂತನೆ ಮಾಡುತ್ತಾ ಇದ್ದಾರೆ. ಯಾರ ಕುರಿತು ಅಂದರೆ ಹೇಳುತ್ತಾ ಇದ್ದಾರೆ, ಅಶ್ರದ್ಧದಾನಾನ್ ನಿಸ್ಸತ್ವಾನ್ ದುರ್ಮೇಧಾನ್ ಪ್ರಸಿತಾಯುಷಃ ದುರ್ಭಗಾಂಶ್ಚ ಜನಾನ್ ವೇಕ್ಷ್ಯ ಮುನಿಃ ದಿವ್ಯೇನ ಚಕ್ಷುಷಾ. ಇಲ್ಲಿ ಹೇಳುತ್ತಾರೆ, ಮುಂದೆ ಮುಂದೆ ಬರತಕ್ಕಂತಹ ಜನರು ಅವರ ಶಕ್ತಿ ಇಲ್ಲದೆ ಇರುವುದು, ನಮಗೆ ಶಕ್ತಿ ಇದೆಯಾ, ಏನು ಕೆಲಸ ಮಾಡಲಿಕ್ಕೆ ಹೋದ್ರೂ ವೀಕ್ನೆಸ್, ಡಾಕ್ಟರ್ ಹತ್ರ ಹೋಗ್ತೀವಿ ಏನು ಮಾಡಲಿಕ್ಕೆ ಹೋದ್ರೂ ವೀಕ್ನೆಸ್ ಇದೆ ಅಂತ ಕೇಳ್ತೀವಿ, ಅದಕ್ಕೊಂದು 10 ಟ್ಯಾಬ್ಲೆಟ್ ಕೊಡ್ತಾರೆ, ಅದು ತಗೊಂಡದಕ್ಕೆ ಇನ್ನ ವೀಕ್ನೆಸ್ ಜಾಸ್ತಿ ಆಗುತ್ತೆ ಅಲ್ವಾ. ಅದೇ ತರ ವೀಕ್ನೆಸ್ ಇದೆ ನಮಗೆ, ಶಕ್ತಿ ಹ್ರಾಸ, ಅಷ್ಟೇ ಅಲ್ಲ ಬುದ್ಧಿ ಹ್ರಾಸ, ಸಂಪತ್ತಿಲ್ಲ, ಇನ್ನ ಈ ರೀತಿಯಾಗಿರತಕ್ಕಂಥ ದುರ್ಮೇಧಾನ್ ನಿಸ್ಸತ್ವಾನ್ ಅಶ್ರದ್ಧದಾನಾನ್ ದೇವರ ಕುರಿತು ಶ್ರದ್ಧೆಯೇ ಇಲ್ಲದೆ ಇರುವಂತಹ ಈ ಕಲಿಯುಗದಲ್ಲಿ ಬರತಕ್ಕ ನಾನಾ ಜನರನ್ನು ನೋಡುತ್ತಾ, ಓಹೋ ಇವರಿಗೆ ನಾನು ಏನು ಮಾಡಿದರೆ ಇವರಿಗೆ ಒಳ್ಳೆಯದಾಗುತ್ತೆ ಅಂತ ವೇದವ್ಯಾಸರು ಆಲೋಚನೆ ಮಾಡುತ್ತಾ ಇದ್ದಾರೆ. ವೇದವ್ಯಾಸರ ಅವತಾರ ಯಾಕಾಯಿತು ಅದನ್ನು ಹೇಳುತ್ತಾರೆ. ಹಿಂದೆ ದೊಡ್ಡ ಕ್ಷಾಮ ಬಂತು, ಕ್ಷಾಮ ಬಂದಾಗ ಎಲ್ಲ ಬ್ರಾಹ್ಮಣರು ಕೂಡ ಮಳೆ ಇಲ್ಲ ಬೆಳೆ ಇಲ್ಲ, ಅವಾಗ ಗೌತಮ ಋಷಿಗಳ ಆಶ್ರಮಕ್ಕೆ ಬಂದರು. ಗೌತಮ ಋಷಿಗಳು ತಮ್ಮ ತಪಶಕ್ತಿಯಿಂದ ವಿಶೇಷವಾಗಿ ಸಮೃದ್ಧಿಯಾಗಿ ಆ ಬೆಳೆಯನ್ನು ಬೆಳೆದು ಎಲ್ಲ ಬ್ರಾಹ್ಮಣರಿಗೆ ಆಸರೆಯಾಗಿ ನಿಂತರು. ಸರಿ, ಸ್ವಲ್ಪ ಕಾಲಕ್ಕೆ ಕೆಲವು ವರ್ಷಗಳಿಗೆ ಎಲ್ಲ ಕಡೆ ಸುಭಿಕ್ಷವಾಗಿ ಮಳೆ ಆಯಿತು, ಬೆಳೆಗಳು ಬಂದವು, ಎಲ್ಲರಿಗೂ ಕೂಡ ತಮ್ಮ ತಮ್ಮ ಮನೆಗಳಿಗೆ ಹೋಗಬೇಕು ಅಂತ ಆಸೆ ಬಂತು ಎಲ್ಲ ಬ್ರಾಹ್ಮಣರಿಗೂ. ಅವರಂದ್ರು ಗೌತಮರತ್ರೇ, ನಾವು ನಮ್ಮ ನಮ್ಮ ಸ್ಥಾನಕ್ಕೆ ಹೊರಟು ಹೋಗ್ತೇವೆ. ಅವಾಗ ಅಂತಾರೆ, ಇಷ್ಟು ಜನ ಬ್ರಾಹ್ಮಣರು ಸಿಗೋದೇ ಬಹಳ ದುರ್ಲಭ, ಇಂಥವರಿಗೊಂದು ತುತ್ತನ್ನಾಗುವ ಭಾಗ್ಯ ನನಗೆ ಬಂದಿದೆ, ನಾನು ಇವಾಗೆ ಬಿಡಲ್ಲ ನಿಮ್ಮನ್ನ, ಇಲ್ಲೇ ಇದ್ದು ಬಿಡಿ ಸ್ವಲ್ಪ ಕಾಲ ಅಂತ ಹಠದಿಂದ ಹಾಗೆ ತಮ್ಮತ್ರ ಇಟ್ಟುಕೊಂಡ್ರು. ಹೋಗ್ಲಿಕ್ಕೆ ಆಗಲ್ಲ, ಯಾಕೆ ಎಲ್ಲಿ ಶಾಪ ಕೊಡ್ತಾರೋ ಏನೋ ಅಂತ ಹೆದರಿಕೆ, ಇರ್ಲಿಕ್ಕೆ ಆಗ್ತಾ ಇಲ್ಲ, ನಮ್ ನಮ್ಮ ಮನೆಗೆ ಹೋಗ್ಬೇಕು ಅಂತ ಹಂಬಲ. ಎಲ್ಲ ನೋಡಿದ್ರಂತೆ ಇಷ್ಟು ಕೆಲಸ ಮಾಡಿದ್ರು, ಏನಾದರೂ ಒಂದು ಉಪಾಯ ಮಾಡಿ ಈ ಆಶ್ರಮದಿಂದ ಹೋಗ್ಬೇಕು, ಇಲ್ಲರೂ ಇವರು ಬಿಡಲ್ಲ. ಏನು ಮಾಡಿದ್ರು, ಒಂದು ಕೃತ್ರಿಮವಾದ ಆಕಳನ್ನ ನಿರ್ಮಾಣ ಮಾಡಿದ್ರು. ಆಕಳ ಮೇಲ್ನೋಟಕ್ಕೆ ಆಕಳ ತರ ಇರಬೇಕು, ಮುಟ್ಟಿದ್ರೆ ಸತ್ತೋಗ್ಬೇಕು ಅಂತ ಆಕಳ ನಿರ್ಮಾಣ ಮಾಡಿ ಹೊಲದಲ್ಲಿ ಬಿಟ್ಟರು. ಅವಾಗ ಗೌತಮ ಋಷಿಗಳು ನೋಡಿದ್ರಂತೆ, ಈ ಬೆಳೆ ಬ್ರಾಹ್ಮಣರಿಗೆ ಬರುತ್ತೆ, ಈ ಆಕಳಿಗೆ ಬೇರೆ ಕಡೆ ಹಾಕೋಣ ಅಂತ ಚೂರು ಪಕ್ಕಕ್ಕೆ ಆಕಳು ಹೋಗುವಂತೆ ಏನು ಮಾಡಿದ್ರು, ದರ್ಭೆಯಿಂದ ಆಕಳನ್ನ ಮುಟ್ಟಿದರಂತೆ, ಆಕಳನ್ನ ಬದಿ ಕಳಿಸಬೇಕು ಅಂತ. ದರ್ಭೆಯಿಂದ ಮುಟ್ಟಿದ ಕೂಡಲೇ ಆಕಳು ಸತ್ತೋಯಿತು. ಎಲ್ಲರೂ ಹೇಳಿದ್ರಂತೆ, ನಿಮ್ಮ ಕೈಲಿ ಆಕಳು ಸತ್ತು ಹೋಗಿದೆ, ಗೋಹತ್ಯಾ ದೋಷ ಬಂದಿದೆ, ನಾವು ಇರಲ್ಲ ಅಂತ ಹೊರಟವರು. ಅದಕ್ಕೆ ನೋಡಿದ್ರಂತೆ ಅವರು, ಇದೇನಿದು ಹೀಗಾಯಿತಲ್ಲ, ಈ ಆಕಳು ಯಾಕೆ ಸತ್ತೋಯಿತು ಅಂತ ಅವಾಗೆ ಜ್ಞಾನ ದೃಷ್ಟಿಯಿಂದ ನೋಡಿದರೆ ಇವರೆಲ್ಲ ತಯಾರು ಮಾಡಿದ ಆಕಳಿದು ಅಂತ ಗೊತ್ತಾಯಿತು. ಸಿಟ್ಟು ಬಂತಂತವರಿಗೆ, ಶಾಪವನ್ನೇ ಕೊಟ್ಟರು. ಏನಂತ ಅಂದರೆ, ತತ್ವಜ್ಞಾನವೇ ನಿಮಗೆ ಧಾರಣೆ ಮಾಡುವ ತಾಕತ್ತಿಲ್ಲದೆ ಹೋಗಲಿ. ಅದಕ್ಕೇನಾಯಿತು ಅವರಿಗೆ, ಎಲ್ಲರಿಗೂ ಕೂಡ ಬುದ್ಧಿ ಹ್ರಾಸ ಆಯಿತು, ವೇದಗಳನ್ನು ಧಾರಣೆ ಮಾಡುವ ತಾಕತ್ತಿಲ್ಲದೆ ಹೋಯಿತು. ಆವಾಗ ವೇದವ್ಯಾಸರು ಬಂದರು, ಬಂದು ಇಡೀ ವೇದಗಳು ತುಂಬಾ ದೊಡ್ಡ ಗುಂಪು, ಇಡೀ ಗುಂಪನ್ನ ತಲೆಯಲ್ಲಿ ಧಾರಣೆ ಮಾಡುವ ತಾಕತ್ತು ಎಲ್ಲರಿಗೆ ಕಡಿಮೆ ಆದಾಗ ವೇದವನ್ನ ಭಾಗ ಮಾಡಿದ್ರು. ನೋಡಯ್ಯ, ಇಷ್ಟು ಭಾಗ ಓದಿ, ಇಷ್ಟು ಭಾಗ ಓದಿ, ಇಷ್ಟು ಭಾಗ ಓದಿ ಅಂತ ಆ ವೇದವನ್ನ ವಿಭಾಗ ಮಾಡಿದರು. ಋಗ್ವೇದ, ಯಜುರ್ವೇದ, ಸಾಮವೇದ, ವಿಶೇಷವಾಗಿ ಅಥರ್ವ ವೇದ ಅಂತ ಮಾಡಿದರು. ಆ ವೇದವನ್ನ ವಿಭಾಗ ಮಾಡಿಕೊಟ್ರು ಕೂಡ ಆ ವೇದದ ಅರ್ಥ ತಿಳ್ಕೊಳ್ಳಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಅದಕ್ಕೇನು ಮಾಡಿದ್ರು? ವೇದಗಳ ಅರ್ಥ ನಿರ್ಣಯ ಮಾಡಲಿಕ್ಕೆ ಒಳ್ಳೆ ಗ್ರಂಥವನ್ನು ರಚನೆ ಮಾಡಿದರು. ಯಾವುದದು ಅಂದ್ರೆ ಬ್ರಹ್ಮಸೂತ್ರಗಳು ಅಂತ. ಬ್ರಹ್ಮ ಅಂದ್ರೆ ಭಗವಂತ. ಆ ಭಗವಂತನನ್ನ ವೇದದ ಮೂಲಕ ತಿಳ್ಕೊಳ್ಳಿಕ್ಕೆ ಬೇಕಾದ ಸೂತ್ರ. ನಿಮಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಈಕ್ವೇಷನ್ಸ್ ಅಂತ ಕರೀತೀರಾ, ಆ ಈಕ್ವೇಷನ್ ಅಂತಿದ್ರೆ ಅದರಿಂದ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಹೌದಲ್ಲ? ಹಾಗೆ ಇಡೀ ವೇದಾಂತಗಳಲ್ಲಿ ಬಂದಿರತಕ್ಕಂಥ ಸಮಸ್ಯೆಗಳನ್ನ ಪರಿಹಾರ ಮಾಡುವ ಈಕ್ವೇಷನ್ಸ್ ಅದೇ ಬ್ರಹ್ಮಸೂತ್ರಗಳು. ಅದು ಕೊಟ್ಟರು, ಅದರಿಂದಲೂ ಇನ್ನೂ ಅರ್ಥ ಆಗಿಲ್ಲ ಅಂದಾಗ ಆ ವೇದದಲ್ಲಿ ಹೇಳಿದ್ದನ್ನೇ ತಿಳಿಸಿಕೊಡುವ ಪುರಾಣಗಳ ರಚನೆ ಮಾಡಿದರು. ಇಷ್ಟೆಲ್ಲ ಮಾಡಿದರು, ಆದ ಮೇಲೂ ಕೂಡ ಅವರಿಗೆ ತೃಪ್ತಿ ಆಗಲಿಲ್ಲ. ಅದಕ್ಕೆ ಭಾರತವನ್ನ ರಚನೆ ಮಾಡಿದರು. ಭಾರತ ನೋಡಿ, ಭಾರತ ಯುದ್ಧ, ಭಾರತದಲ್ಲಿ ಯಾರ್ಯಾರಿದ್ದಾರೆ ಅದು ನಡೆಯಲಿಕ್ಕೆ ಮೊದಲೇ ಬರದ ಗ್ರಂಥ ಭಾರತ. ಆದರೆ ಇವರು ಹೇಗೆ ಬರೆದರು ಹಾಗೆ ನಡೆಯಿತು, ಅದಕ್ಕೆ ಆ ಗ್ರಂಥಕ್ಕೆ ಪ್ರಾಶಸ್ತ್ಯ. ಮಹತ್ವಾತ್ ಭಾರವತ್ವಾಚ ಮಹಾಭಾರತ ಮುಚ್ಚತೆ. ಅದರ ದೊಡ್ಡಷ್ಟಿಕೆಯಿಂದಲೂ ಕೂಡ ಅದರಲ್ಲಿ ಎಷ್ಟು ಅರ್ಥ ತುಂಬಿದೆ ಅದನ್ನ ಮಹಾಭಾರತ ಅಂದರು. ಗ್ರಂಥವೂ ದೊಡ್ಡದೆ ಆದ್ದರಿಂದ ಅದಕ್ಕೆ ಮಹಾಭಾರತ ಅಂತ ಕರೆದರು. ಆದರೆ ಮಹಾಭಾರತವನ್ನು ನಿರ್ಮಾಣ ಮಾಡಿದರು ಏನು ಮಾಡಿದ್ರಲ್ಲಿ ಅಂದರೆ ಹೇಳಬೇಕಾದ್ದನ್ನ ಬಚ್ಚಿಟ್ಟು ಹೇಳಿದರು, ಬಚ್ಚಿಟ್ಟು ಬಚ್ಚಿಟ್ಟು ಹೇಳಿದರು. ಯಾಕೆ ಅಂದರೆ ನಮ್ಮಲ್ಲೂ ನೋಡಿ, ಒಳ್ಳೆ ಒಳ್ಳೆ ಆಭರಣ ಏನಾದರೂ ಇದ್ರೆ ಪಬ್ಲಿಕ್ ಆಗಿ ಹೇಗೆ ಗೂಟಕ್ಕಾಗಿ ಹೋಗ್ತೀವ, ಇಲ್ಲ ಪೆಟ್ಟಿಗೆಯಲ್ಲಿ ಭದ್ರವಾಗಿಡುತ್ತೇವೆ, ಕೊಡಬೇಕಾದವರಿಗೆ ಜಾಗ್ರತೆಯಾಗಿ ಕೊಡುತ್ತೇವೆ. ಹಾಗೆ ಭಗವಂತನ ತತ್ವಜ್ಞಾನ ರೋಡ್ನಲ್ಲಿ ಬಿಸಾಡಬಾರದು ಅಂತ ಅವರು ಭಾರತದಲ್ಲಿ ಬಚ್ಚಿಟ್ಟು ಹೇಳಿದರು. ಆದರೆ ಸಾಮಾನ್ಯ ಜನಕ್ಕೆ ಅದು ಅರ್ಥ ಆಗಲಿಲ್ಲ, ಬಚ್ಚಿಟ್ಟು ಹೇಳಿದ್ದು. ಅದಕ್ಕೆ ನೋಡುತ್ತಾ ಇದ್ದಾರೆ, ಭಾರತ ವ್ಯಪದೇಶೇನಹಿ ಆಮ್ನಾಯಾರ್ಥ ಪ್ರದರ್ಶಿತ. ಅಲ್ಲಿ ಹೇಗೆ ಬಚ್ಚಿಟ್ಟು ಹೇಳಿದ್ರು ಅಂದ್ರೆ ಧರ್ಮವನ್ನು ಕುರಿತು ತುಂಬಾ ಹೇಳಿದ್ರು. ಭಾರತ ತಗೊಂಡ್ರೆ ಏನೇನು ಬರುತ್ತೆ? ಅನುಶಾಸನ ಪರ್ವ, ಶಾಂತಿ ಪರ್ವ, ಎಲ್ಲಾ ಪರ್ವಗಳು ಬರುತ್ತೆ. ಪ್ರತಿಯೊಂದು ಪರ್ವದಲ್ಲಿ ನೀನು ಹೀಗಿರಬೇಕು, ಹೀಗಿರಬೇಕು, ಹೀಗಿರಬೇಕು ಅಂತಲೇ ಎಲ್ಲಾ ಬರುತ್ತೆ. ಅದರಲ್ಲೂ ಒಂದು ಕಥೆ ಶುರುವಾದರೆ ಅದರಲ್ಲಿ ಇನ್ನೊಂದು ಕಥೆ ಶುರುವಾಗುತ್ತೆ, ಅದರಲ್ಲಿ ಎರಡು ಕಥೆ ಶುರುವಾಗುತ್ತೆ, ಅದರಲ್ಲಿ ಇನ್ನ ಐದು, ಕೊನೆಗೆ ಆ ಕಥೆಗಳ ಮಧ್ಯೆ ಕೊಚ್ಚಿಕೊಂಡು ನಮ್ಮ ತಲೆ ಹೋಗ್ತಾ ಇರುತ್ತೆ. ಬುಡ ಯಾವ ಕಥೆ ಶುರುವಾಯಿತು ಎಂಬುದೇ ನೆನಪಿರಲ್ಲ, ಅಷ್ಟು ಹೋಗ್ತಾ ಇರುತ್ತೆ. ಕೊನೆಗೆ ಕಥೆಗಳ ಮಧ್ಯ ಅವರು ಹೀಗೆ ಇವರು ಹಾಗೆ ಎಂಬುದರಲ್ಲಿ ದೇವರು ಹೇಗೆ ಎಂಬುದೇ ಮರೆತು ಹೋಗುತ್ತೆ. ಯಾರಿಗೆ ಒಳ್ಳೆ ಪರಿಣತರಾದವರಿಗೆ ಮಾತ್ರ ಈ ಭಾರತ ಹೊರಟದ್ದು ವ್ಯಕ್ತಿಗಳ ಪರಿಚಯ ಮಾಡಲಿಕ್ಕಲ್ಲಯ್ಯ, ಈ ಅವರು ಹೀಗೆ ಇವರು ಹೀಗೆ ಅಂತ ಹೇಳಲಿಕ್ಕೆ ಹೊರಟಿಲ್ಲ. ಇವರೊಳಗೆ ಒಂದು ಶಕ್ತಿ ಕೂತಿದೆ ಭಗವಂತ, ಅವನನ್ನ ಪರಿಚಯ ಮಾಡಲಿಕ್ಕೆ ಹೊರಟಿದೆ ಭಾರತ ಅಂತ. ಯಾರಿಗೆ ಎಚ್ಚರ ಇರುತ್ತೋ ಅವರು ಮಾತ್ರ ಭಾರತವನ್ನ ದೇವರ ಪರವಾಗಿ ನೋಡತಾ ಬಂದ್ರು. ಮಿಕ್ಕವರೆಲ್ಲ ಬರೇ ಕಥ, ಅವ್ರು ಹೀಗಂದ್ರು, ಇವರು ತಿಂದ್ರು, ಹೋದ್ರು ಅಂತ ಇಷ್ಟೇ ಆಯಿತು. ಇನ್ನ ಬಚ್ಚಿಟ್ಟು ಹೇಳುತ್ತಾರೆ. ಅದೇನದು? ಒಂದು ಶ್ಲೋಕ ಬರುತ್ತಲ್ವ, ಉಚ್ಚಿಷ್ಟಂ ಶಿವ ನಿರ್ಮಾಲ್ಯಂ ವಾಂತಂ ಮೃತಕರ್ಪಟಂ ಕಾಕವಿಷ್ಠಾ ಸಮುದ್ಭೂತಂ ಪಂಚಭೂತಾನಿ ಭಾರತ. ಹೌದಾ? ಎಂಜಲು ಉಚ್ಚಿಷ್ಟ ಬಹಳ ಪವಿತ್ರವಾದ್ದು, ಎಂಜಲು ಬಹಳ ಪವಿತ್ರವಾದಂತೆ. ಅದಕ್ಕೆ ಯಾರೋ ಅಂದರು ಎಂಜಲು ಒಬ್ಬರಿಂದಲೇ ಪವಿತ್ರ ಅಂದ್ರೆ ಎಲ್ಲರ ಎಂಜಲು ಎಷ್ಟು ಪವಿತ್ರ ಆಗಿರಬೇಕು? ಅದು ಸಿಗೋದು ಒಂದೇ ಕಡೆ ಹೋಟ್ಲಲ್ಲಿ, ಅದಕ್ಕೆ ಹೋದ್ರೆ ಎಲ್ಲರ ಎಂಜಲು ಸಿಗುತ್ತೆ ಅಲ್ಲಿ, ಹೌದಲ್ವೇ? ಅಲ್ಲಿ ತೊಳೆಯೋದೇ ಒಂದು ದೊಡ್ಡ ಟಬ್ ತರ ನೀರಿಟ್ಟುಕೊಂಡಿರ್ತಾನ, ಅದರಲ್ಲೇ ಎಲ್ಲರೂ ಕುಡಿದ ಕಾಫಿ ಗ್ಲಾಸ್ ಹಾಕ್ತಾ ಇರ್ತಾನ, ಅದಲ್ಲೇ ತೊಳಿತಾನ ಬರ್ತಾನ, ಎಲ್ಲರ ಎಂಜಲು ಆ ಟಬ್ಬಲ್ಲೇ ಕೂತಿರುತ್ತ, ಅದರಿಂದೇ ತರ್ತಾನ, ಹಾಗೇ ಕೊಡ್ತಾನ. ಹಾಗಾದ್ರೆ ಜಗತ್ತಿನಲ್ಲಿರುವ ಎಲ್ಲರ ಎಂಜಲು ಸಿಗಬೇಕಾದ್ರೆ ಒಂದು 10 ಹೋಟ್ಲಿಗೆ ಹೋಗಿ ಬಂದ್ಬಿಟ್ರೆ ಮುಗಿದೋಯ್ತು, ಎಲ್ಲರ ಎಂಜಲು ನಮ್ಮ ಬಾಯಲ್ಲಿ ಬರುತ್ತೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಯಾಕೆ ಅಂದ್ರೆ ಹಿಂದಿನ ಕಾಲದಲ್ಲಿ ಈಗಿನ ಕಾಲದಲ್ಲೂ ಕೂಡ ಹೊರಗೆ ಎಲ್ಲೂ ಪದಾರ್ಥವನ್ನ ಬಾಯಲ್ಲಿ ಹಾಕದೇ ಇರುವಂತವರು ಈಗಲೂ ಇದ್ದಾರೆ. ಹೌದಾ? ಯಾಕೆ ಹಾಕಲ್ಲ ಅಂದ್ರೆ ಭಾರತ ಹೇಳತಾ ಬಂತು, ಇನ್ನೊಬ್ಬರ ಉಚ್ಚಿಷ್ಟ ನಮ್ಮ ಬಾಯಿಗೆ ಬಂದರೆ ನಮ್ಮ ತಪಶಕ್ತಿಯೆಲ್ಲ ಹೋಗಿಬಿಡುತ್ತೆ. ಅಲ್ಲ, ನಮಗೆ ನಾವೇನ್ ತಪಸ್ಸನ್ನು ಮಾಡಲ್ವಿ, ನಮ್ಮ ತಪಶಕ್ತಿ ಇದ್ರೆ ತಾನೇ ಹೋಗ್ಲಿಕ್ಕೆ ಅಂದ್ರೆ ತಪಸ್ಸು ಅಂದ್ರೆ ಏನೋ ಬೇಕಾಗಿಲ್ಲ. ದೇವರ ಮುಂದೆ ನಿಂತು ಒಂದು ಶ್ಲೋಕವೋ ಏನೋ ಹೇಳುತ್ತೀರಾ, ಹೇಳಿದ್ದು ದೇವರ ಮುಂದೆ ನಿಂತು ಕೇಳ್ಕೊಳ್ತೀರಾ, ನನ್ನ ಹೆಂಡತಿ ಚೆನ್ನಾಗಿರ್ಲಿ, ಮಕ್ಕಳು ಚೆನ್ನಾಗಿರ್ಲಿ, ಗಂಡ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ತೀರಾ? ಅಷ್ಟಾದರೂ ನಿಮ್ಮಲ್ಲಿ ಶಕ್ತಿ ಬರುತ್ತಾ? ಆ ದೇವರ ಚಿಂತನೆ ಮಾಡಿ ನಮಸ್ಕಾರ ಮಾಡಿದಾಗ ಚೂರು ಪುಣ್ಯ ಬರುತ್ತಲ್ಲ, ಅದನ್ನೇ ತಪಶಕ್ತಿ ಅಂತಾರೆ. ಅವ್ರಿಗೆ ಜಾಸ್ತಿ ಇತ್ತು, ನಮಗೆ ಕಡಿಮೆ ಇರುತ್ತಷ್ಟೇ. ಆ ಬಂದದ್ದೆಲ್ಲ ಅಲ್ಲಿ ಎಂಜಲು ಅಂಗಡಿಗೆ ಹೋದರೆ ಅಲ್ಲಿ ಕುಡಿದ್ರೆ ಆ ಎಂಜಲು ಇನ್ನೊಬ್ಬರದು ನಮ್ಮ ಒಳಗೆ ಹೋದರೆ ಪುಣ್ಯ ಹೊರಕ್ಕೆ ಹೋಗ್ಬಿಡುತ್ತೆ. ಯಾಕೆ? ನಾನಿರಲ್ಲ, ಪಾಪಕ್ಕೇನಿಲ್ಲ, ಅಡ್ಜಸ್ಟ್ ಆಗಿ ಕೂತಿರುತ್ತದೆ, ಏನು ಬಿದ್ದರೂ ಹಾಗೇ ಕೂತಿರುತ್ತೆ, ಪುಣ್ಯ ಮಾತ್ರ ಹೋಗ್ಬಿಡುತ್ತದೆ. ಆದ ಕಾರಣ ನನ್ನ ಮಾತಲ್ಲ, ವಿಜಯದಾಸರ ಮಾತು, ಕಂಡ ಕೂಳುಗಳಿಗೆ ಒಡಲೊರೆಯ ಬೇಡ, ಹರಿ ದಯ ಮಾಡ. ಅಂದ್ರೆ ಯಾವುದು ಅಂದ್ರೆ ನಾನಾ ಜನರು ಎಲ್ಲಿರ್ತಾರೆ ಆಯಾ ಕಡೆಗೆ ಹೋಗಿ ಆಯಾ ಅನ್ನವನ್ನೆಲ್ಲ ನಾವು ತಿಂತಾ ಬಂದರೆ ನೋಡಿ, ಆ ಅನ್ನ ಮಾಡುವವರಿರ್ತಾರಲ್ಲ, ತಯಾರು ಮಾಡುವವರು, ಅವರು ಅವರಲ್ಲಿ ಯಾವ ದೋಷ ಇರುತ್ತೆ ಅದೆಲ್ಲ ಅನ್ನದಲ್ಲಿ ಸೇರಿಕೊಳ್ಳುತ್ತೆ, ಅದೆಲ್ಲ ಅನ್ನದಲ್ಲಿ ಸೇರಿಕೊಳ್ಳುತ್ತೆ. ತಿಂದವನಿಗೆ ಅನ್ನ ಸಹಿತ ದೋಷ ಬರ್ತಾ ಇರುತ್ತೆ. ಮತ್ತೆ ನಮ್ಮದೇ ನಮಗೆ ಸಾಕಾದಷ್ಟಿರುತ್ತೆ, ಇನ್ನ ಆ ತಿಂದು ಅವರದ್ದೆಲ್ಲ ಕಟ್ಟಿಕೋಬೇಕಾ ನಾವು? ಅದಕ್ಕೆ ಭಾರತ ಹೇಳ್ತಾ ಇದೆ, ಉಚ್ಚಿಷ್ಟವನ್ನ ಅದನ್ನ ಸ್ಪರ್ಶವೂ ಮಾಡಬಾರದು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಹೇಳ್ತಾರೆ ಉಚ್ಚಿಷ್ಟ ಪರಮ ಪವಿತ್ರ ಅಂತ. ಇದು ಹೇಗೆ ಸಾಧ್ಯ ಅಂದ್ರೆ ಕಂಡ ಕಂಡವರ ಉಚ್ಚಿಷ್ಟ ಅಲ್ಲ ಪವಿತ್ರ. ಯಾವುದು ಅಂದ್ರೆ ಆಕಳ ಕರುವಿನ ಉಚ್ಚಿಷ್ಟ. ಆಕಳ ಕರುವು ಆ ಹಾಲನ್ನು ಕುಡಿಯುವಾಗ ಅದರ ಎಂಜಲು ಆಕಳ ಕೆಚ್ಚಲಿಗೆ ಬರುತ್ತೆ. ಹಾಲನ್ನು ಕರೀಬೇಕಾದ್ರೆ ಅಯ್ಯೋ ಆಕಳ ಕರುವು ಬಾಯಿಯಿಂದ ಮುಟ್ಟಿದೆ, ಅದರ ಉಚ್ಚಿಷ್ಟ ಎಂಜಲು ಅಂತ ನೀರು ಹಾಕಿ ತೊಳೆದು ಆ ಕೆಚ್ಚಲನ್ನ ಹಾಲು ಕರೆದರೆ ಆ ಹಾಲು ದೇವರಿಗೆ ಬರಲ್ಲ. ಇನ್ಹೇಗಿರ್ಬೇಕು? ಆಕಳ ಕರುವಿನ ಎಂಜಲ ಸಹಿತವಾಗಿ ಹಾಲು ಕರೆದರೆ ದೇವರಿಗೆ ಬಹಳ ಪ್ರೀತಿಯಂತೆ. ಆ ಒಂದು ಎಂಜಲೇ ದೇವರಿಗೆ ಬಹಳ ಪ್ರೀತಿಕರವಾದ. ಉಚ್ಚಿಷ್ಟಂ ಶಿವ ನಿರ್ಮಾಲ್ಯ, ರುದ್ರದೇವರ ನಿರ್ಮಾಲ್ಯ ಅಂದರೆ ಗಂಗಾ. ವಾಂತಂ, ವಾಂತಿ ಬಹಳ ಪವಿತ್ರವಂತೆ. ಸಾಮಾನ್ಯವಾಗಿ ವಾಂತಿ ಪವಿತ್ರ ಅಂದ ಗೋವಿಂದ. ಮತ್ಯಾವುದು ಅಂದರೆ ಜೇನು ಹುಳ. ಆ ಜೇನು ಅದು ಮಕರಂದವನ್ನು ತರೋದು ಬಾಯಿಯಿಂದಲೇ, ಗೂಡಲ್ಲಿ ಇಡೋದು ಬಾಯಿಯಿಂದಲೇ, ಬಾಯಿ ಅದಕ್ಕೆ ಕೈ, ಆದ್ದರಿಂದ ಅದು ವಾಂತಿ ಮಾಡುತ್ತದೆ. ಅದಕ್ಕೆ ವಾಂತಂ ಜೇನು. ಮೃತಕರ್ಪಟಂ ರೇಷ್ಮೆ ಬಟ್ಟೆ. ಕಾಕವಿಷ್ಠ ಸಮುದ್ಭೂತಂ, ಕಾಗೆಯ ಮಲದಿಂದ ಹುಟ್ಟಿ ಬಂದದ್ದು. ಅಶ್ವತ್ಥ ವೃಕ್ಷ, ಇವೆಲ್ಲ ಐದು ಪವಿತ್ರ ವಸ್ತುಗಳು. ಮೇಲ್ನೋಟಕ್ಕೆ ಶ್ಲೋಕ ಹೇಗಿದೆ ಗೊತ್ತಿಲ್ಲದವರು ಓದಿದ್ರೆ ಎಲ್ಲಿಗೋ ಹೋಗಿಬಿಡ್ತಾರೆ, ಗೊತ್ತಿದ್ದವರು ಗುರುಗಳಿಂದ ತಿಳ್ಕೊಂಡ್ರೆ ಈ ಐದು ಪವಿತ್ರ ವಸ್ತುಗಳು ಅಂತ ಗೊತ್ತಾಗುತ್ತೆ. ಇಂಥದ್ದು ಭಾರತ ಹೀಗೆ ರಚನೆ ಮಾಡಿದ್ರು. ಅಂಥ ಕಾಲಕ್ಕೆ ಭಾಗವತಾ ಧರ್ಮಾನ ಪ್ರಾಯೇಣ ನಿರೂಪಿತಾ. ಈ ಭಾರತದಲ್ಲಿ ಸಾಮಾನ್ಯವಾದಂಥ ನಾವು ಏನು ಚಿಂತನೆ ಮಾಡಬೇಕು, ಏನನ್ನ ತಿಳ್ಕೊಂಡ್ರೆ ಭಗವಂತ ನಮಗೆ ಅನುಗ್ರಹ ಮಾಡುತ್ತಾನೋ ಅದು ಸ್ಪಷ್ಟವಾಗಿ ಹೇಳಲಿಲ್ಲ, ಬಚ್ಚಿಟ್ಟು ಹೇಳಿದ್ದಾಯಿತು. ಅದಕ್ಕೆ ನೋಡತಾ ಇದ್ದಾರೆ, ಅದಕ್ಕೆ ಹೇಳ್ತಾರೆ ಈ ಒಳಗಿರತಕ್ಕಂಥ ಭಗವಂತನ ಚಿಂತನೆಗಳು ಎಂಥವು ಅಂದರೆ ಪರಮಹಂಸ ಪ್ರಿಯ. ಭಗವಂತನ ಚಿಂತನೆ ಮಾಡತಕ್ಕಂಥ ಯೋಗಿಗಳಿಗೆ ಬಹಳ ಇಷ್ಟವಾದ್ದು ಅದು ಭಾರತದಲ್ಲಿ ಸ್ಪಷ್ಟವಾಗಿ ಎತ್ತಿ ತೋರಲಿಲ್ಲ. ಈ ರೀತಿಯಲ್ಲಿ ತಾವು ಆಲೋಚನೆ ಮಾಡುತ್ತಾ ಈ ಭಗವಂತನನ್ನ ಜನರು ಪಡೆಯಬೇಕಾದರೆ ಸುಲಭವಾದ ಉಪಾಯ ಬೇಕು. ದೇವರ ಕುರಿತಾದ ತತ್ವಜ್ಞಾನ ಸುಲಭವಾಗಿ ಬರಬೇಕು. ಸುಲಭವಾಗಿ ಬರಬೇಕಾದರೆ ಏನು ಮಾಡೋಣ ಅಂತ ಅವರು ನೋಡತಾ ಇದ್ರು. ಅವರಿಗೆ ಗೊತ್ತಿಲ್ಲ ಅಂತಲ್ಲ, ಅವರಿಗೆ ಗೊತ್ತು. ಆದರೆ ಅವರು ನೋಡಿ, ಸಾಮಾನ್ಯವಾಗಿ ದೊಡ್ಡವರು ಅಂತಿರ್ತಾರೆ, ಅವರಾಗಿ ಮುಂದೆ ಬರಲ್ಲ, ಯಾರಾದರೂ ಕೇಳಿದರೆ ಮಾಡುತ್ತಾರೆ. ಹಾಗೆ ಅವರು ಅಲ್ಲಿ ಕೂತಿರುವಾಗ ನಾರದರು ಬರ್ತಾ ಇದ್ದ. ನಾರದರು ಬಂದು ಕೂಡಲೇ ತುಂಬಾ ಚೆನ್ನಾಗಿ ಹೇಳ್ತಾರೆ, ಭಾರತದಲ್ಲಂತೂ ತುಂಬಾ ಸುಂದರವಾಗಿ ವರ್ಣನೆ ಮಾಡುತ್ತಾರೆ. ನಾರದರು ಬಂದ ಕೂಡಲೇ ವೇದವ್ಯಾಸರು ಎದ್ದು ನಿಂತರಂತೆ. ಎದ್ದು ನಿಂತು ಅವರಿಗೆ ಪಾತ್ಯ ಅರ್ಘ್ಯ ಎಲ್ಲವನ್ನ ಕೊಟ್ಟು ಪೂಜಾ ಮಾಡಿ ಕೂಡಿಸಿದರು. ನಾರದರು ಕೂಡಿ ಅಂದ್ರೆ ಕೂತರು. ಇದು ನೋಡಿದ್ರೆ ಏನು ಗೊತ್ತಾಗುತ್ತೆ, ವೇದವ್ಯಾಸರಕ್ಕಿಂತ ನಾರದರೇ ದೊಡ್ಡವರು ಅಂತ ಗೊತ್ತಾಗುತ್ತೆ. ಇಲ್ಲ ಅಂದ್ರು, ನಾರದರಕ್ಕಿಂತ ವೇದವ್ಯಾಸರು ಬಹಳ ದೊಡ್ಡವರು. ಅಂದರೆ ದೇವರೇ ಸಾಕ್ಷಾತ್ ವೇದವ್ಯಾಸರು, ನಾರದರು ಒಬ್ಬ ಜೀವ. ಆದರೆ ದೇವರು ನಾಟಕ ಯಾಕೆ ಹಾಡಿದ, ನಾರದರು ಬಂದರೆ ತಾನು ಎದ್ದು ನಿಂತು ಯಾಕಿಷ್ಟು ಮಾಡಿದ ಅಂದರೆ ಲೋಕದ ಶಿಕ್ಷಾ. ಬ್ರಾಹ್ಮಣರು ಬಂದರೆ, ಜ್ಞಾನಿಗಳು ಬಂದರೆ ಹೀಗೆ ಮಾಡಬೇಕು ಅಂತ ತೋರೋದು. ಎರಡನೇದು, ಇಷ್ಟು ಮಾಡಿ ಬಹಳ ಜನಕ್ಕೆ ವೇದವ್ಯಾಸರು ಅಂದ್ರೆ ಒಬ್ಬ ಋಷಿ ಅಷ್ಟೇ, ದೇವರಲ್ಲ ಅಂತ ತಲೆಯಲ್ಲಿ ಕೂತಿದೆ. ಯಾರಿಗೆ ಯೋಗ್ಯತೆ ಇಲ್ಲ ಅವರಿಗಷ್ಟೇ ತಿಳುವಳಿಕೆ ಬರಲಿ ಅಂತ ವೇದವ್ಯಾಸರು ನಟನೆ ಮಾಡಿದರು. ಇಷ್ಟು ಮಾಡಿದ ಮೇಲೆ ನಾರದರು ಕೇಳ್ತಾ ಇದ್ದಾರೆ, ಹೇ ಸ್ವಾಮಿ, ನಿಮ್ಮ ಮುಖದಲ್ಲಿ ಏನೋ ಚಿಂತೆ ಇದ್ದಂತೆ ಕಾಣ್ತಾ ಇದೆ. ಹೇಳ್ತಾರೆ, ತಥಾಪಿ ಶೋಚಸಿ ಆತ್ಮಾನಂ ಅಕೃತಾರ್ಥೈವ ಪ್ರಭು. ನೀವೆಲ್ಲವನ್ನ ಮಾಡಿದ್ದೀರಾ, ಮಾಡಬೇಕಾದ್ದನ್ನ ಇನ್ನ ಏನೂ ಮಾಡಿಲ್ಲ ಎಂಬುವಂತೆ ಮುಖ ಇಟ್ಕೊಂಡಿದ್ದೀರಲ್ಲ, ಯಾಕೆ? ಅವಾಗ ಹೇಳ್ತಾ ಇದ್ದಾರೆ ವೇದವ್ಯಾಸರು, ಹೌದಯ್ಯ, ನೀವು ಹೇಳಿದ್ದೆಲ್ಲ ಸರಿಯೇ, ನಾನು ತುಂಬಾ ಮಾಡಿದ್ದೇನೆ. ಅಂದರೆ ವೇದಗಳ ವಿಭಾಗ ಮಾಡುವುದು, ಪುರಾಣಗಳ ರಚನೆ ಮಾಡುವುದು, ಬ್ರಹ್ಮಸೂತ್ರಗಳು ಮಾಡುವುದು ಎಲ್ಲ ಮಾಡಿದ್ದೇನೆ. ಅಸ್ತಿಯವ ಮೇ ಸರ್ವಮಿದಂ ತ್ವಯೋಕ್ತಂ ತಥಾಪಿ ನಾತ್ಮ ಪರಿತುಷ್ಯತೇನೆ. ಆದರೂ ನನ್ನ ಮನಸ್ಸು ಯಾಕೋ ಸಂತೋಷ ಆಗ್ತಾ ಇಲ್ಲ. ತನ್ಮೂಲಂ ಅವ್ಯಕ್ತ ಮಗಾಧ ಬುದ್ಧಿಂ ಪೃಚ್ಛಾಮಹೇ ತ್ವಾಂ ಆತ್ಮಭವಾತ್ಮಭೂತಂ. ನನ್ನ ಮನಸ್ಸಲ್ಲಿ ಏನೋ ಗೊಂದಲ ಇದೆ, ಅದಕ್ಕೆ ನೀವಂತೂ ಬ್ರಹ್ಮದೇವರ ಮಕ್ಕಳು, ನನ್ನ ಮನಸ್ಸಲ್ಲಿ ಏನಿದೋ ನಿಮಗೆ ಗೊತ್ತಾಗುತ್ತೆ, ಹೇಳಿ. ಅಂದ್ರೆ ನಮ್ಮಲ್ಲೂ ಇರುತ್ತಲ್ಲ, ಯಾರಾದರೂ ಸ್ವಲ್ಪ ಮುಖ ಬಾಡಿ ಇರ್ತಾರೆ, ಏನಾಯಿತು, ಏನೋ ಗೊತ್ತಾಗಿಲ್ಲ, ಸಂಕಟ ಸಂಕಟ ಆಗ್ತಾ ಇದೆ, ದುಃಖ, ಯಾಕೆ ಗೊತ್ತಿಲ್ಲ, ರೀಸನ್ ಗೊತ್ತಿಲ್ಲ, ಆದರೆ ದುಃಖ ಆಗ್ತಾ ಇರುತ್ತೆ. ಆ ಥರ ಹೇಳ್ತಾ ಇದ್ದಾರೆ, ತನ್ಮೂಲಂ ಅವ್ಯಕ್ತಂ ಅಗಾಧ ಬೋಧಂ. ನನಗೆ ಗೊತ್ತೇ ಆಗ್ತಾ ಇಲ್ಲ, ಒಳಗೆ ಸಂತೃಪ್ತಿಯೇ ಇಲ್ಲ, ಅದು ನಿಮಗೆ ಗೊತ್ತಾಗಬೇಕು, ಯಾಕೆ ನೀವು ಬ್ರಹ್ಮದೇವರ ಮಕ್ಕಳಲ್ವಾ, ಹೇಳಿ ಅಂದಾಗ ಅವರು ಹೇಳ್ತಾ ಇದ್ದಾರೆ, ಅಯ್ಯ, ನಿಮ್ಮಲ್ಲಿ ಈ ರೀತಿಯಾಗಿರತಕ್ಕಂಥ ಅಸಂತೃಪ್ತಿ ಬರಲಿಕ್ಕೆ ಕಾರಣ ಏನು ಅಂದ್ರೆ ನನಗಿಷ್ಟು ಗೊತ್ತಾಗ್ತಾ ಇದೆ. ಯದ್ಯಪಿ ವೇದವ್ಯಾಸರಿಗೆ ಅಸಂತೃಪ್ತಿ ಇಲ್ಲ, ನಾರದರು ಅದನ್ನು ತೆಗೆದು ಹೇಳುವಷ್ಟು ದೊಡ್ಡವರಲ್ಲ, ಆದರೆ ನಾರದರು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ, ಸ್ವಾಮಿ ಒಳ್ಳೆ ಜ್ಞಾನ ಶುದ್ಧವಾದ್ದು ಸಜ್ಜನರಿಗೆ ಮಂದ ಬುದ್ಧಿಗಳಿಗೆ ಸಾಕ್ಷಾತ್ತಾಗಿ ತಿಳಿಯಲಿಕ್ಕೆ ಬೇಕಾದ ಜ್ಞಾನವನ್ನ ಕೊಡಿ ಅಂತ ಕೇಳುತ್ತಾ ಇದ್ದಾರೆ. ಭವತ ಅನುಜಿತ ಪ್ರಾಯಂ ಯಶೋ ಭಗವತೋ ಅಮಲಂ ಏನೈ ವಾಸೋ ನತುಶ್ಚೇತ ಮನ್ಯೇ ತದ್ದರ್ಶನಂಖಿಲಂ. ನೀವು ಭಾರತವನ್ನ ರಚನೆ ಮಾಡಿದ್ದೀರಲ್ಲ, ಅದರಲ್ಲಿ ಎಲ್ಲಾ ಬಚ್ಚಿಟ್ಟು ಹೇಳಿದ್ದೀರಿ, ಆದರೆ ಅಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅವೆಲ್ಲದರ ಕುರಿತು ಹೇಳಿದ್ದೀರಿ, ಆದರೆ ದೇವರ ಮಹಿಮೆಯನ್ನ ಎತ್ತಿ ತೋರಲಿಲ್ಲ, ಬಚ್ಚಿಟ್ಟು ಹೇಳಿದ್ದೀರಿ. ನ ತಥಾ ವಾಸುದೇವಸ್ಯ ಮಹಿಮಾ ಹಿ ಅನುವರ್ಣಿತ ಯಥಾ ಧರ್ಮಾದಯೋಕ್ತಾ ಮುನಿವರ್ಣ ಮುನಿವರ್ಯ ಅನುವರ್ಣಿತ. ಈ ಭಾರತದಲ್ಲಿ ಧರ್ಮಾದಿಗಳನ್ನು ಎಷ್ಟು ನೀವು ಹೇಳಿದಿರೋ ಧರ್ಮವನ್ನು ಕುರಿತು, ಮಿಕ್ಕ ದೇವರ ಕುರಿತು ಅಷ್ಟು ಚೆನ್ನಾಗಿ ಹೇಳಿಲ್ಲ, ಅಂದರೆ ಮಹಿಮಾ ಎತ್ತಿ ತೋರಲಿಲ್ಲ. ಆದ್ದರಿಂದ ಹೇಳ್ತಾ ಇದ್ದಾರೆ, ಭಗವಂತನ ಮಹಿಮೆಯನ್ನ ಚೆನ್ನಾಗಿ ತೋರುವ ಗ್ರಂಥವನ್ನ ರಚನೆ ಮಾಡಿ. ಆ ಭಾಗವತವನ್ನ ಕೇಳಿದ ಕೂಡಲೇ ಮನುಷ್ಯನಿಗೆ ಏನು ಬೇಕೋ ಅದು ಸಿಕ್ಕಿ ಬಿಡಬೇಕು, ಶ್ರೀಹರಿಯ ಪಾದ ಸಿಕ್ಕಿ ಬಿಡಬೇಕು, ಅಂಥ ಗ್ರಂಥವನ್ನ ಬರೀರಿ. ಅದರ ಹೆಸರೇ ಭಾಗವತ. ಅಂದ್ರೆ ಪ್ರಶ್ನೆ ಮಾಡಿದ್ರಲ್ಲ, ಯಾರು ಬರೆದರು? ವೇದವ್ಯಾಸರು ಬರೆದರು. ಎಲ್ಲಿ ಬರೆದರು? ಸರಸ್ವತಿ ನದಿ ತಟದಲ್ಲಿ ಬರೆದರು. ಹೌದಾ? ಯಾವ ಯುಗದಲ್ಲಿ ಬರೆದರು? ದ್ವಾಪರ ಯುಗದಲ್ಲಿ ಬರೆದರು. ಯಾರು ಕೇಳಿದರೆ ಬರೆದರು? ನಾರದರು ಕೇಳಿದರೆ ಬರೆದರು. ಇಷ್ಟೆಲ್ಲದಕ್ಕೂ ಪ್ರಶ್ನೆಯನ್ನು ಕೊಡತಾ ಉತ್ತರವನ್ನು ಕೊಡತಾ ಇನ್ನ ನಾರದರ ತುಂಬಾ ಒಳ್ಳೆ ಒಳ್ಳೆ ಮಾತುಗಳನ್ನ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಅನುಭವದ ನುಡಿಗಳನ್ನ ನುಡಿತಾ ಇದ್ದಾರೆ ನಾರದರು. ಅದನ್ನು ನಾಳೆ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.